ಮುನಿಕುಲಜಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ವೀತರಾಗ ಭಯಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನತಪಸಾ ಪೂತಾ ಮದ್ಭಾವಮಾಗತಾಃ ಸಂತಿ ಚ ತಥಾ ಮುಕ್ತ ಇತ್ಯಾಹ ವೀತರಾಗೇತಿ ಮನ್ಮಯಾಹ ಮತ್ ಪ್ರಚುರಾಹ. ಮನ್ಮಯಾಹ ಅಂದರೆ ಅವ್ರು ಏನರ್ಥ ಮಾಡಿದರು, ಮತಾತ್ಮಕಾಹ ಇತಿ ಪ್ರತೀತಿ ನಿರಾಸಾರ್ಥಮಾಹ ಮನ್ಮಯ ಇತಿ. ದೇವರೊಂದಿಗೆ ಐಕ್ಯವನ್ನು ಚಿಂತನೆ ಮಾಡೋದು ಅಂತ ಅರ್ಥ ಅಲ್ಲ, ದೇವರನ್ನೇ ಸರ್ವೋತ್ತಮ ಅಂತ ಚಿಂತನೆ ಮಾಡೋದು. ಬಹವೋ ಜ್ಞಾನ ತಪಸ ಭೂತ ಮದ್ಭಾವಮಾಗತಃ ಸರ್ವೇಷಾಂ ಭಗವಾನ್ ಪ್ರಚುರ. ಪ್ರಚುರ ಅಂದರೆ ಉತ್ತಮ, ಸರ್ವೋತ್ತಮ. ಕೋ ವಿಶೇಷೋ ಜ್ಞಾನಿನಾಂ ಇತ್ಯತಃ ಸರ್ವತ್ರ ಸರ್ವತ್ರ ಮಾಂ ವಿನಾನ ಕಿಂಚಿತ್ ಪಶ್ಯಂತಿ ಇತ್ಯರ್ಥಃ. ಮನ್ಮಯರಾಗೋದು ಅಂದರೆ ಏನು ಅದಕ್ಕೆ ಅರ್ಥ ಹೇಳ್ತಾರೆ. ಸರ್ವತ್ರ ಮಾಂ ವಿನಾನ ಕಿಂಚಿತ್ ಪಶ್ಯಂತಿ ಇತ್ಯರ್ಥಃ. ಯಾವುದನ್ನೇ ಎಲ್ಲೇ ನೋಡಿದರೂ ಕೂಡ ದೇವರ ಜೊತೆಗೆ ನೋಡ್ತಾರೆ ಹೊರತು ದೇವರನ್ನು ಬಿಟ್ಟು ಯಾವುದೇ ವಸ್ತುವು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಅದಿದೆ. ಆದ್ದರಿಂದ ಪ್ರತ್ಯೇಕವಾದ ವಸ್ತುವನ್ನು ನೋಡೋದು ಸರಿಯಲ್ಲ. ಸ್ವತಂತ್ರ ವಸ್ತುವನ್ನು ಜೊತೆಗೇ ಅಸ್ವತಂತ್ರ ನೋಡಬೇಕೇ ಹೊರತು ಅಸ್ವತಂತ್ರ ವಸ್ತುಗಳನ್ನು ಪ್ರತ್ಯೇಕವಾಗಿ ಅಸ್ತಿತ್ವಾದಿಗಳನ್ನು ಹೊಂದಿದೆ ಅಂತ ತಿಳ್ಕೊಳ್ಳೋದೇನದು ಮಿಥ್ಯೋಪಾಸನೆ ಅಂತ ಅರ್ಥ. ಮುಂದೆ ಯೇ ಯಥಾ ಮಾಂ ಪ್ರಪದ್ಯಂತೆ ಕಿಂಚಿತ್ ಸತ್ತಾಧಿಕಂ ಆಯುರ್ವೇದ ಮೊದಲಾದ ಎಲ್ಲವೂ ಕೂಡ ಭಗವದಹೀನ. ಮದಾಯತ್ತಮೇವ ಸರ್ವಂ ಪಶ್ಯಂತಿ ಇತ್ಯರ್ಥ. ಆಯತ್ತ ಅಂದರೆ ಅಧೀನ, ಮದಾಯತ್ತಮೇವ ಎಲ್ಲವೂ ಸಹ ನನ್ನ ಅಧೀನ ಅಂತಲೇ ನೋಡ್ತಾರೆ ಹೊರತು ಪ್ರತ್ಯೇಕವಾಗಿ ಯಾವುದನ್ನೂ ನೋಡೋದಿಲ್ಲ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ಅಲ್ಲಿ ಹೇಳ್ತಾರೆ. ಮಾನ್ ತಥಾ ಏವ ಭಜಾಮಿ ಅಹಂ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥಾ ಏವ ಭಜಾಮಿ ಅಹಂ. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾಹ ಪಾರ್ಥ ಸರ್ವಶಃ ನಚ ಭದ್ರಜನ ಮಾತ್ರೇಣ ಮುಕ್ತಿರ್ಭವತಿ ಭವತಿ ಅನ್ಯದೇವತಾದಿ ರೂಪೇಣ ತಥಾಪಿ ಸರ್ವೇಷಾ ಮಾನುರೂಪೇಣ ಫಲಂ ದದಾಮಿ ಇತ್ಯಾಹ. ಯೇ ಯಥಾ ಇತಿ ಭಜಾಮಿ ಸೇವಯಾಮಿ ಫಲದಾನೇನ ನತು ಗುಣಭಾವೇನ. ಅದಿಷ್ಟು ಭಾಷ್ಯ, ಅದು ಕೊಟ್ಟು ಅರ್ಥ ಹೇಳ್ತಾರೆ. ಯೇ ಯಥಾ ಇತಿ ವಾಕ್ಯಂ ನ ಪ್ರಕೃತೇನ ಸಾಕ್ಷಾತ್ ಸಂಗತಂ ಅತಃ ತತ್ಸಂಗಮಯಿತುಂ ಮಧ್ಯೆ ಶಂಕಾಂತರಂ ನಿರಾಕರೋತಿ ನಚ ಇತಿ. ಈ ಯೇ ಯಥಾ ಮಾಂ ಪ್ರಪದ್ಯತೆ ಅನ್ನೋ ಶ್ಲೋಕ ಇಲ್ಲಿ ನೋಡೋದಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಆದ ಕಾಣಿಸೋದಿಲ್ಲ. ನ ಪ್ರಕೃತಿಯನ್ನು ಸಾಕ್ಷಾತ್ ಸಂಗತಂ, ಡೈರೆಕ್ಟಾಗಿ ಕನೆಕ್ಟ್ ಆದ ಸಂಗತ ಅಂದರೆ ಕನೆಕ್ಷನ್ ಸಿಗೋದಿಲ್ಲ. ಅತಃ ತತ್ ಸಂಗಮಯಿತುಂ ಅದರ ಸಂಗತಿಯನ್ನು ತೋರಿಸೋದಕ್ಕೋಸ್ಕರವಾಗಿ ಮಧ್ಯೆ ಶಂಕಾಂತರಂ ನಿರಾಕರೋತಿ, ಒಂದು ಮಧ್ಯೆ ಶಂಕೆಗೊಂದು ಉತ್ತರ ಅದಕ್ಕೋಸ್ಕರ ಈ ಶ್ಲೋಕ ಬಂದಿದೆ. ಏನು ಶಂಕೆ ಅಂದರೆ ನಚೇ ಮಾಂಬುಪಾಶ್ರಿತಾ ಮದ್ಭಾವಮಾಗತಃ ಇತ್ಯುಕ್ತ ಅನ್ಯದೇವತಾದಿ ರೂಪೇಣ ಮದ್ಭಜನ ಮಾತ್ರೇಣ ತ್ರೈವಿದ್ಯಾನಾಮಪಿ ಮುಕ್ತಿರ್ಭವತಿ ಇತಿ ನಾಶಂಕನೀಯಮಿತ್ಯರ್ಥಃ. ಎಲ್ಲ ಕಡೆ ನೀನೇ ಇರೋದಾದರೆ ಹಾಗಿದ್ದು ಎಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ದರೆ ಎಲ್ಲದರಲ್ಲೂ ದೇವರು ಇದ್ದೇ ಇರೋದರಿಂದ ಎಲ್ಲದರಲ್ಲೂ ದೇವರು ಇದ್ದೇ ಇದ್ದಾನಾದ್ರಿಂದ ನಮ್ಮೆಲ್ಲರಿಗೂ ಒಂದೇ ರೀತಿ ಫಲ ಹೇಗೆ ಬರ್ತಾರೆ? ತ್ರೈವಿದ್ಯರು ಅಂದ್ರೆ ಏನು? ವೇದದ ಆಪಾತಾರ್ಥವನ್ನು ತಿಳ್ಕೊಂಡು ಉಪಾಸನೆ ಮಾಡೋರು, ಅವರಿಗೂ ಕೂಡ ಮುಕ್ತಿ ಆಗಬೇಕಾಗಿದೆ. ನಾವು ತಿಳ್ಕೊಳ್ಳಿ ಬಿಡಲಿ, ಗಂಗಾ ನದಿ ನಾವು ಸ್ನಾನ ಮಾಡಲಿ ಬಿಡಲಿ ಹಾಗೆ ಹರಿತಾ ಇರುತ್ತೋ, ಬಿಟ್ಟು ಸರ್ವೋತ್ತಮತ್ವ ಬಿಟ್ಟು ಸ್ವಾತಂತ್ರ್ಯ ಅನ್ನೋದು ಯಾವಾಗಲಿರೋದ್ರಿಂದ ಯಾವ ದೇವತೆ ಪೂಜೆ ಮಾಡಿದರೂ ಕೂಡ ಏನಾಗಬೇಕದು? ವಿಷ್ಣು ಪೂಜನೆ ಯಾಕೆ ಆಗಬಾರ್ದು? ಆ ಮೂಲಕ ಮುಕ್ತಿ ಯಾಕೆ ಸಿಗಬಾರ್ದು ಅಂತ ಪ್ರಶ್ನೆ, ಅದು ಶಂಕ, ಅದಕ್ಕೆ ಉತ್ತರ ಕೊಡ್ತಾರೆ. ಇತ್ಯುಕ್ತ್ಯಾ ಈ ಪ್ರಶ್ನೆ ಉತ್ತರ ಹೇಳುತ್ತೆ. ಮುಕ್ತಿರ್ಭವತಿ ಇತಿ ನಾ ಆಶಂಕನೀಯ ಆಶಂಕನೀಯಮಿತ್ಯರ್ಥ. ಈ ರೀತಿ ಸಂದೇಹಕ್ಕೊಳಗಾಗಬಾರ್ದು. ಯಾಕೆ? ವಿಷ್ಣು ಸಾಮಾನ್ಯತಃ ಸರ್ವೋತ್ತಮತ್ವಂ ಸರ್ವೋತ್ತಮಂ ಜ್ಞಾತ್ವಾ ಅನ್ಯದೇವತಃ ಪಿತೃಂಚ ಇಷ್ಟ್ವಾ ಅಂತೆ ವಿಷ್ಣು ಸಮರ್ಪಣಂ ಅನ್ಯದೇವತಾದಿ ರೂಪೇಣ ಭಗವದ್ಭಜನಂ. ಅನ್ಯದೇವತಾದಿ ರೂಪೇಣ ಭಗವದ್ಭಜನ ಅಂದ್ರೇನು? ವಿಷ್ಣು ಸಾಮಾನ್ಯತಃ ಸರ್ವೋತ್ತಮಂ ಜ್ಞಾತ್ವಾ, ವಿಷ್ಣು ಸರ್ವೋತ್ತಮ ಅಂತ ಜನರಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅನ್ಯದೇವತಾ ಇತರ ದೇವತೆಗಳನ್ನು ಪಿತೃಂಚ ಪಿತೃದೇವತೆಗಳನ್ನು ಇಷ್ಟ್ವಾ ಕುರಿತು ಯಜ್ಞಾದಿಗಳನ್ನು ಮಾಡಿ ಅಂತೆ ವಿಷ್ಣು ಸಮರ್ಪಣಂ. ಮಧ್ಯೆ ಅನುಸಂಧಾನ ಅವರಿಗಿಲ್ಲ, ಆರಂಭದಲ್ಲಿ ಜ್ಞಾನ ಇದೆ. ಕೃಷ್ಣಾರ್ಪಣ ಅಂತ ಸರಿಯಾಗಿ ಹೇಳಿಬಿಡ್ತಾರೆ, ಮಧ್ಯದಲ್ಲಿ ಅನುಸಂಧಾನ ಸರಿ ಇಲ್ಲ. ಅವರಿಗೆ ಅವನೇನಂತ ಕರೀತಾರೆ, ತ್ರೈವಿದ್ಯರು ಅಂತ ಕರೀತಾರೆ. ಅನ್ಯದೇವತಾದಿ ರೂಪೇಣ ಭಗವದ್ಭಜನಂ, ಅನ್ಯದೇವತಾದಿ ರೂಪೇಣ ಭಗವದ್ಭಜನ ಅಂದರೆ ಅದೇ ಅರ್ಥ. ವಿಷ್ಣು ಸರ್ವೋತ್ತೋತ್ವ ಜ್ಞಾನ ಇದೆ, ಅನ್ಯ ದೇವತೆಗಳ ಆರಾಧನೆ ಮಾಡ್ತಾರೆ, ಪಿತೃಯಜ್ಞಾದಿಗಳನ್ನೂ ಮಾಡ್ತಾರೆ, ಆದರೆ ಕೃಷ್ಣಾರ್ಪಣ ಅಂತಲೂ ಹೇಳ್ತಾರೆ. ಆದರೆ ಪ್ರತಿ ಕ್ಷಣದಲ್ಲೂ ಏನವರಿಗೆ ಅನುಸಂಧಾನ ಇಲ್ಲ, ವಿಷ್ಣು ಸರ್ವೋತ್ತಮತ್ವ, ವಿಷ್ಣುವಿನ ಸ್ವಾತಂತ್ರ್ಯ, ಇವರ ಪಾರತಂತ್ರ್ಯ ಆದಿಗಳ ಅನುಸಂಧಾನಕ್ಕೆ ಬಂದಿಲ್ಲ. ಅವರನ್ನು ತ್ರೈವಿದ್ಯರು ಅಂತ ಕರೀತಾರೆ. ಅವರಿಗೆ ಮುಕ್ತಿ ಆಗುತ್ತೋ ಅಂದರೆ ಮುಕ್ತಿ ಆಗೋದಿಲ್ಲ ಅಂತ ಹೇಳಿ. ಆ ಕಾಲಕ್ಕೂ ಏನಿರಬೇಕು, ಆಗ ಸರ್ವಸ್ವತಂತ್ರ ಪರಮಾತ್ಮ ಸ್ವತಂತ್ರ, ಅವನು ಸರ್ವೋತ್ತಮ, ಬಿಡುವರ ಅಧೀನ, ಇದೆಲ್ಲ ಚಿಂತನೆ ಆ ಕಾಲಕ್ಕೂ ಇರಬೇಕು. ಬರಿ ಆರಂಭದಲ್ಲಿ ಕೊನೆಯಲ್ಲಿದ್ದರೆ ಮಾತ್ರ ಸಾಲದು ಅಂತ ಹೇಳ್ತಾರೆ. ಕೆಲವು ಪದ ಉಸಿರಾಟ ನಮಗೆ, ಅದಕ್ಕೆ ದೇವರಿಗೆ ಏನು ಉಸಿರಾಟ ಕೊಟ್ಬಿಟ್ಟಿದ್ದಾರೆ ನಮಗೆ. ಉಸಿರಾಟ ಏರಾಗಿರುತ್ತದ, ಉಸಿರು ಸ್ಟಾರ್ಟ್ ಮಾಡಿ ಯಾವಾಗಲೂ ಬಿಡೋದಲ್ಲ, ವೆರಿ ಮೊಮೆಂಟ್ ಏನಾಗ್ತಿರುತ್ತದ ನಡೆದೇ ಇರುತ್ತೆ. ಗೊತ್ತಾಯ್ತಾ, ನಮಗೆಲ್ಲ ಭಾಳ ಸುಲಭ. ಡ್ರೈವಿಂಗ್ ಬಂದವನಿಗೆ ಮಾತಾಡ್ತಾ ಮಾತಾಡ ಡ್ರೈವ್ ಮಾಡ್ತಾನೆ, ಯಾರೋ ಬಂದು ಯಾರು ಹೇಳ್ಬಾರ್ದು, ತಕ್ಷಣ ಆಟೋಮೆಟಿಕ್ ಆಗಿ ಅಂದ್ರೆ ರಿಫ್ಲೆಕ್ಸ್ ಆಕ್ಷನ್ ಬಂದಾಗ ಬರುತ್ತೆ, ಹೋಗ್ತಾನೆ ತಕ್ಷಣ ಬ್ರೇಕ್ ಹಾಕ್ಬಿಡ್ತಾನೆ. ಅದೆಲ್ಲ ಹೇಗೆ ಬಂತವನಿಗೆ, ಆ ರೀತಿ ದೇವ್ರ ಬಗ್ಗೆ ಬರಬೇಕು. ಗೊತ್ತಾಯ್ತಾ, ಆ ಬಗ್ಗೆ ದೇವ್ರ ಬಗ್ಗೆ ಬರ್ತಿದ್ರೆ ಅದು ಕರೆಕ್ಟ್ ಆಗಿರೋದು. ಆದ್ರೆ ನಮ್ಮ ಬೇರೆ ಕೈ ಅದನ್ನ ನಾವು ಹೇಳ್ಕೊಂಡು ಹೇಳ್ಕೊಂಡು ಬರೋದು ಬೇರೆ. ಬೆಂಕಿ ಅಂದ ತಕ್ಷಣ ಏನು ಜ್ಞಾಪಕ ಆಗುತ್ತೆ, ಸುಡುತ್ತೆ ತಕ್ಷಣ ಅರ್ಥ ಆಗುತ್ತೆ ನಮಗೆ. ಅದು ಯಾವಾಗಲೂ ಒಂದು ಅನಿಸೋದಿಲ್ಲ, ಬೆಂಕಿ ನೋಡಿದಾಗೆಲ್ಲ ಸುಡುತ್ತೆ ಅನಿಸುತ್ತೆ, ಮಂಜು ನೋಡಿದಾಗೆಲ್ಲ ತಂಪಿದೆ ಅಂತ ಅನಿಸುತ್ತೆ. ಯಾವುದೇ ವರ್ತನೆ ಆ ದೇವರಿದ್ದಾನೆ, ಅದ್ರ ಜೊತೆಗೆ ಬರ್ಬೇಕು ಜ್ಞಾನ, ಅದು ಬರ್ಬೇಕಂತ, ಅದು ಸಿದ್ಧಿ ಇದ್ದಾಗಲೇ ಇದ್ದವರಿಂದ. ಫಸ್ಟ್ ಟೈಮ್ ಸೈಕಲ್ ಎಷ್ಟು ಕರೀತಾನೆ, ಆಮೇಲೆ ಬಂದಿರುತ್ತೆ ಕಾಲಿಡು, ಹೋಗಿ ಮಾತಾಡ್ತಾ ಮಾಡ್ತಾ ಟಾಟಾ ಮಾಡ್ತಾ ಹಚ್ಚಿಬಿಡ್ತಾನೆ ಒಂದು ಕೈಲಿ. ಅದು ಮೊದಲೆಲ್ಲ ಪೆಡ್ ನೋಡಿ, ಇದನ್ನ ನೋಡಿ, ಕಾಲಿಟ್ಟು ಆ ಕಡೆ ಇಟ್ಟು ಯಾರು ಮಾತಾಡ್ಬಿಟ್ರೆ ಬಿದ್ದೇ ಬಿಡ್ತಾನೆ ಪಾಪ. ಆಗ ಸ್ವಲ್ಪ ಸರ್ಬಾರ್ ಏನಾಗ್ತಾನೆ, ಅವನು ಗಡಗಡಗಡ ತಿರ್ಸ್ಬಿಟ್ಬಿಡ್ತಾನೆ. ಅದಕ್ಕೆ ಅವನು ಇದಿಲ್ಲ, ಆ ಬಗ್ಗೆ ಫರ್ಮ್ನೆಸ್ ಬಂದಿಲ್ಲ, ಆದರೆ ಬಿದ್ದುಬಿಡ್ತಾನೆ. ಬಂದವನಿಗೆ ಏ ಒಂದು ಕೈಲಿ ಮಾಡ್ತಾನೆ, ಎರಡು ಕೈ ಬಿಡ್ತಾನೆ, ಗೊತ್ತಾಯ್ತಾ, ಹಿಂದೆ ತಿರುಗಿ ನೋಡ್ತಾನೆ, ಏನೇನೋ ಮಾಡ್ತಿರ್ತಾನೆ. ಯಾಕೆ, ಅವ್ನು ಓವರ್ಆಲ್ ಮಾಸ್ಟ್ರಿ ಬಂದಿದೆ ಅವನಿಗೆ. ಆ ರೀತಿ ನಮಗೆ ವಾಹನಾದಿಗಳಲ್ಲಿ ಹೇಗೆ ಇವ ಪದ ಒಂದು ರೀತಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬಂದಿದೆ ಹಿರಿಮೆ, ಆ ಒಂದು ಕಂಟ್ರೋಲ್ ಆ ಥರ ದೇವರ ಬಗ್ಗೆ ಬರಬೇಕು. ಅದಕ್ಕೆ ಸಿದ್ಧಿ ಸಾಧನ ಅಂದ್ರೆ ಹಾಗೇನೆ. ಅದಕ್ಕೆ ಸೈಕಲ್ ಕಲಿಯೋದು ಅಂತ ಕರೆಯೋದಿಲ್ಲ, ಸೈಕಲ್ ಕಲಿಯೋದು, ಪೂಜೆ ಕಲಿಯೋದು, ಶಾಸ್ತ್ರ ಓದೋದು ಅಂದ್ರೆ ಆ ರೀತಿ ಗಟ್ಟಿ ಮಾಡ್ಕೋದು ಅಂತ ಹೋಗ್ಬೇಕದು. ಅದನ್ನೇ ಹೇಳ್ತಾರೆ, ಈಗ ಸ್ವಾತಂತ್ರ್ಯ ಜ್ಞಾನ ನಮ್ಮಲ್ಲಿ, ದೇವರ ಸ್ವಾತಂತ್ರ್ಯ ನಮ್ಮಲ್ಲಿ, ಉಳಿದವರಲ್ಲಿ ದೇವರ ಅಧೀನತ್ವ ಜ್ಞಾನ ಮೂರು ಇರಬೇಕು. ಯಾಕಂದ್ರೆ ಮೂರು ಕಡೆ ಕನೆಕ್ಟ್ ಆಗಿದ್ದೀವಿ, ಜಡ ಜೊತೆ ಸಂಪರ್ಕ ಇದೆ, ಜೀವರ ಜೊತೆಗಿದೆ, ಆಮೇಲೆ ದೇವರ ಜೊತೆಗಿದೆ. ಮೂರು ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು, ಈ ಅನುಸಂಧಾನ ಇರಬೇಕು. ಅದು ಆವಾಗ ಅದು ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು ಅಂತ ಹೇಳ್ತಾರಲ್ಲ. ಆದಾವಂತೇಜ ಮಧ್ಯವರ್ತಿ ಅಂದ್ರೆ ಏನು ಅರ್ಥ, ಅದಕ್ಕೆ ಥ್ರೋ ಔಟ್ ಅಂತ ಅರ್ಥ, ಮೊದಲಿಗೆ ಮಧ್ಯ ಕೊನೆ ಅಂತ ಅರ್ಥ ಅಲ್ಲ, ಮತ್ತೆ ಥ್ರೋ ಔಟ್ ಅಂತ ಅರ್ಥ. ಏನ್ ಬರುತ್ತೆ, ಎಲ್ಲಿ ಬರುತ್ತೆ ಮಧ್ಯ ಗ್ಯಾಪ್ ಅಂತಲ್ಲ, ಒಂದು ಹತ್ತು ನಿಮಿಷ ಬಿಟ್ಟು ಉಸಿರಾಡೋದು ಏನಾಗುತ್ತೆ, ಹತ್ತು ನಿಮಿಷ ಗ್ಯಾಪು, ಆಮೇಲೆ ಉಸಿರಾಟ ಶುರು ಮಾಡಿದರೆ ಇರೋದೇ ಹೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಗೊತ್ತಾಯ್ತಾ, ಲಿಂಕ್ ಇರಬಾರ್ದು, ತಪ್ಪಲೇಬಾರ್ದು. ಉಸಿರಾಟದ ಲಿಂಕ್ ಏನಾಗುತ್ತದ, ಕಂಟಿನ್ಯೂಸ್ ನಡೀತಿರ್ಬೇಕು, ಆರು ಮೂರು ಎಂದು ಸಹ ನಡೀತಾ ಇದ್ರೆ ಮಾತ್ರ ಬದುಕಿರೋದು. ಒಂದು ದಿವಸ ಗ್ಯಾಪ್ ಕೊಟ್ಬಿಟ್ರೆ ಏನಾಗುತ್ತೆ, ಫುಲ್ ಗ್ಯಾಪ್ ಕೊಟ್ಟಾದ್ರೆ ಹೋದ ಅಂತಾನೆ ಅರ್ಥ. ಆ ಅನುಸಾಧನೆ ಅಲ್ಲಿ ಹೇಗೆ ದೇಹ ಹೋಗುತ್ತೋ ಅಲ್ಲಿ ಹಾಗೆ ಮುಕ್ತಿ ಮಿಸ್ ಆಗುತ್ತವೆ. ಪ್ರತಿ ಕ್ಷಣದ ರೋಡ್ ನೋಡ್ತಿರ್ಬೇಕಾದ್ರೆ ಒಂದು ಎರಡು ನಿಮಿಷ ರೆಸ್ಟ್ ಒಳಗೆ ಬರುತ್ತಾ, ನೋಡ್ತಾ ನೋಡ್ತಾ ರೆಸ್ಟ್ ಒಂದು ನಿಂತು ಬಿಡ್ಬೇಕು ಅಷ್ಟೇ ಹೊರತು, ನೀವು ಹೋಗ್ತಿರ್ಬೇಕಾದ್ರೆ ಏನಾಗಬೇಕು ಅದನ್ನ ನೋಡ್ತಾನೆ ಇರ್ಬೇಕು, ಅದರಟ್ಟಾಗೇ ಇರ್ಬೇಕು. ಸ್ವಲ್ಪ ಬಿಡ್ತೀವಿ ಅಂದ್ರೆ ಒಂದೇ ನಿಮಿಷ ಹೋದ ಆಕ್ಸಿಡೆಂಟ್ ಆದ್ರೆ ಗಂಟೆ ಗಟ್ಟಲೆ ಬೇಕಾಗಿಲ್ಲ, ಏನು ಸಾಕು, ಸೆಕೆಂಡ್ ಕೂಡ ಬೇಡ, ಎಷ್ಟು ಸಾಕು, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಸಾಕು. ಆದರೆ ಒಂದು ಕ್ಷಣ ಕೂಡ ದೇವ್ರ ಮರಿಬಾರ್ದು. ಸಾಹಾನಿಹಿ ತನ್ಮಹಚ್ಛಿದ್ರಂ ಸಾಚಾಂಧ ಜಡಮೂಕತಾ ಯನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿತ್ತೆ. ಒಂದು ಕ್ಷಣ ದೇವ್ರನ್ನ ಮರೆತ್ರ ಕೂಡ ಆ ಕ್ಷಣ ಏನಂತ ಕರೀತಾರೆ, ವ್ಯರ್ಥವಾದ ಕ್ಷಣ ಅಂತ ಹೆಸರು. ಅಂಥ ಅನುಸಂಧಾನ ಬರದೆ ಹೋದರೆ ವಿಷ್ಣು ಸರ್ವೋತ್ವತ್ವ ಜ್ಞಾನ ಇದ್ದರೂ ಕೂಡ ಅವರು ಶುದ್ಧ ವೈಷ್ಣವರಲ್ಲ, ತ್ರೈವಿದ್ಯರು ಅಂತವ್ರಿಗೆ ಹೆಸರು ಅಷ್ಟೆ. ತ್ರೈವಿದ್ಯ ಅಂದರೆ ತ್ರೈವಿದ್ಯ, ತ್ರೈವಿದ್ಯ ಅಂದರೆ ವೇದದ ಅಪಾತಾರ, ವೇದವಾದ ಅರ್ಥ ಪಾರ್ಥ ಬಂತಲ್ಲ, ವೇದದ ಹೊರಗಿನ ಅರ್ಥ ತಿಳಿದವರೇ ಹೊರತು ಒಳಗಿನ ಅರ್ಥ ತಿಳಿದಿಲ್ಲ. ಯಾರೋ ಕಬ್ಬಿನ ಕೋಲು ಕೊಟ್ರೆ ಯಾರಿಗೋ, ನೆಕ್ಕಿದ್ದು ನೆಕ್ಕಿದ್ದೆ, ಅದನ್ನ ತಿನ್ನಕ್ಕೆ ಬರ್ತಾರೆ, ಕಡಿಲಕ್ಕೆ ಬರ್ತಾರೆ, ಬೇರೆ ನೆಕ್ತಾ ಇದ್ದಾರೆ, ಎಷ್ಟು ದಿವಸ ನೆಕ್ಕರೆ ಅಷ್ಟೇ, ಏನಾಗುತ್ತೆ ಅವನಿಗೆ, ರಸಗ್ರಹಣ ಬರೋದಿಲ್ಲ. ಅದು ಯಾವಾಗ ಅಲ್ಲಿಂದ ಕಚ್ಚಿದ್ರೆ ಕಬ್ಬಿನೊಳಗೆ ರಸ, ವಿದಂತನಿಗೆ ಹಬ್ಬ ಬಲ್ಲದೆ, ವಿದಂತ ಅಂದರೆ ಹಲ್ಲಿಲ್ಲ, ಹಲ್ಲಿಲ್ಲದವನಿಗೆ ಕಬ್ಬಿನ ರಸ ತಿನ್ನಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಇವನಿಗೆ ಆಪಾತತ ಅರ್ಥ ಅಷ್ಟೇ. ಅದರಿಂದ ಸಿದ್ಧಿ ಬರೋದಿಲ್ಲ. ಕಬ್ಬಿನ ಹಾಲು ಕುಡದ ಅಂತ ಹೇಳೋದು ಯಾವಾಗ, ಅಲ್ಲಿಂದ ಕಚ್ಚಿ ತಿಂದಾಗ ಮಾತ್ರ, ಇಲ್ಲೋ ಬೇರೆ ಮಾಡಿದಾರೆ ಶಾಸ್ತ್ರ ಕೂಡ ಮರಣ ಮಾಡಿ ಗಟ್ಟಿ ಮಾಡಿಕೊಂಡ ಶಾಸ್ತ್ರ ಓದ್ದಾಗೆ ಹೊರತು, ಬರೀ ಏನಾಯ್ತು ಏನು ಕಬ್ಬಿನ ಕೋಲು ಇದೆ ಅಂತ ಅಷ್ಟೇ ಹೊರತು, ಅದರ ಬೆನಿಫಿಟ್ ಸಿಗಬೇಕಾದ್ರೆ ಏನಾಗಬೇಕು ಅವನಿಗೆ? ರಸವನ್ನು ಕುಡಿಬೇಕು. ರಸ ಕುಡಿಯೋವರೆಗೂ ಕಬ್ಬಿನ ಅಲ್ಲಿ ಉಪಯೋಗ, ಕಬ್ಬಿನ ಕೋಡಿದ್ದು ಉಪಯೋಗ ಇಲ್ಲ. ಅದೇ ರೀತಿನೇ ದೇವರನ್ನು ತಿಳಿಬೇಕಾದ್ರೆ ಈ ಅನುಸಂಧಾನ ಇರಬೇಕು. ತತ್ರ ಉಪಪತ್ತಿಂತು ಉತ್ತರತ್ರ ವಕ್ಷಾಮೀತಿ ಭಗವತೋ ಅಭಿಪ್ರಾಯ. ಯಾತಕ್ಕೆ ಎಂಬ ಕಾರಣ ಮುಂದೆ ಹೇಳ್ತೇನೆ ಅಂತ ಅರ್ಥ. ಅದು ಮುಂದೆ ಹೇಳ್ತಾರೆ, ಉತ್ತರತ್ರ ವಕ್ಷಾಮಿ. ಎಲ್ಲಿ ಅಂದ್ರೆ ಆಯ್ತು, ಕಷ್ಟ ಬರೆದು ಬಿಡ್ತಾರೆ. ಎಲ್ಲಿ ಅಂದ್ರೆ ಉತ್ತರತ್ರ ವಕ್ಷಾಮಿ ತ್ರೈವಿದ್ಯಾ ಮಾಂಸೋಮ. ಎಂಟನೇ ಒಂಬತ್ತನೇ ಅಧ್ಯಾಯದೊಳಗೆ ತ್ರೈವಿದ್ಯಾ ಮಾಂಸೋಮ ಪೂತ ಪಾಪಾ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಅಲ್ಲಿ ಹೇಳ್ತೇವೆ ಅಂತ ಅರ್ಥ. ಅದ್ ಜೊತೆಗೆ ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾ, ಅಲ್ಲಿ ಹೇಳ್ತೇವೆ ಅಂತ ಅರ್ಥ. ಉತ್ತರತ್ರ ತತ್ಕಿಂ ತ್ರೈವಿದ್ಯಾನಾಂ ತ್ವದ್ಭಜನಂ ನಿರರ್ಥಕಮೇವ ಇತ್ಯತಃ ತಥಾಪಿ. ಹಾಗಿದ್ರೆ ಅವರು ಮಾಡಿದ ನಿನ್ನ ಭಜನೆ, ಭಜನ ಅಂದ್ರೆ ಸೇವಾ, ಭಜ ಸೇವಾಯಂ, ಸೇವೆ ಮಾಡ್ತಾರಲ್ಲ ತ್ರೈವಿದ್ಯರು, ವ್ಯರ್ಥ ಆಗುತ್ತೋ ಅಂತ ಕೇಳಿದರೆ ವ್ಯರ್ಥ ಆಗೋದಿಲ್ಲ, ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ. ಯಾವುದೇ ಸ್ವರ್ಗಾದಿಗಳು ಸಿಗಬಹುದೇ ಹೊರತು ಏನು ಸಿಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ಇತ್ಯತಃ ತಥಾಪಿ ಯದ್ಯಪಿ ನ ಮುಕ್ತಿಂ ದದಾಮಿ ತಥಾಪಿ ತದಭಿಪ್ರೇತಂ ಸ್ವರ್ಗಾದಿಕಂ ದದಾಮಿ ಇತಿ ಶೇಷ. ನ ಮುಕ್ತಿ ಕೊಡದೆ ಹೋದರೂ ಕೂಡ ಸ್ವರ್ಗಾದಿಗಳನ್ನು ಕೊಡ್ತೇನೆ. ಏವಂ ತರ್ಹಿ ಜ್ಞಾನಿಭ್ಯೋ ಮುಕ್ತಿಂ ತ್ರೈವಿದ್ಯೇಭ್ಯೋ ಅಲ್ಪಂ ಫಲಂ ತದ ವಿಷಮೋ ಭಗವಾನ್. ಹಾಗಿದ್ರೆ ನೀನು ಪಕ್ಷಪಾತ ಮಾಡಿದಾಗಾಯ್ತಲ್ಲ, ಜ್ಞಾನಿಗಳಿಗೆ ಮುಕ್ತಿ ಕೊಡುತ್ತೆ, ಇವರಿಗೆ ಸ್ವರ್ಗಾದಿ ಅಲ್ಪ ಫಲ ಕೊಡುತ್ತೆ. ಅದು ವಿಷಮ ಭಗವಾನ್, ಸಮ ವಿಷಮ. ವಿಷಮ ಅಂದ್ರೇನು? ನಾಟ್ ಈಕ್ವಲ್ ಟು ಆಲ್. ಮತ್ತೆ ನೀವು ಭೇದ ಮಾಡಿ ಪಕ್ಷಪಾತ ಮಾಡ್ತಿದ್ದಿ ಅಂತ ಆಯ್ತಲ್ಲ ಅಂತ ಕೇಳಿದರೆ ಅದು ಅದು ಗ್ಯಾಪ್ ಅವರಿಗೆ, ಅವಾಗ ಹೋಯ್ತು ಸಾಧನೆ, ಗೊತ್ತಾಯ್ತು. ಅದಕ್ಕೆ ವಾಯುದೇವರು ಮಾತ್ರ 100% ಮಾಡೋದು. ಪ್ರಳಯ ಕಾಲದಲ್ಲೂ ಏನಿಲ್ಲ ಅವರಿಗೆ, ಪ್ರತಿಭಾತ ಪರಾವರಹ. ಅವರು ಬರೋ, ಅವರಿಗೆ ಬರೋ ಸಾಧನೆ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ವಿಶ್ರಾಂತಿ ಶ್ರಮ ಏನಾದ್ರು ಬರಬಹುದು, ಅವ್ರಿಗೇನು ಇಲ್ಲ. ಶ್ರಮಾದಿಗಳನ್ನು ದೇವರು ಮರಿಬಹುದು, ರೋಗಾದಿಗಳಿಂದ ಮರಿಬಹುದು, ಗೊತ್ತಾಯ್ತಾ? ಅದು ದೋಷ, ಅದು ಅಷ್ಟು ಗ್ಯಾಪ್ ಅದ. ಅಷ್ಟೊಂದು ಬರಲಿಲ್ಲ ಅಂದರೆ ಪಾರ್ಸ್ ಇಲ್ಲ ಅಂತ ಅರ್ಥ ಅವನಿಗೆ. ಈಚ್ ಆ್ಯಂಡ್ ಎವ್ರಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಯುಟಿಲೈಸ್ ಮಾಡ್ಕೋಬೇಕು ಎಕ್ಸಾಮ್ ಹಾಲ್ನಲ್ಲಿ. ಸ್ವಲ್ಪ ಹೊತ್ತು ಬಿಟ್ಟರು ಕೂಡ ಎಕ್ಸ್ಟೆಂಡ್ ಮಾಡೋದಿಲ್ಲ ಅದನ್ನು. ಅಷ್ಟೊತ್ತು ಅವ್ನು ಬಿಟ್ಟಿದ್ದ ಅಂತ ಎಕ್ಸ್ಟೆಂಡ್ ಮಾಡಿ ನೀರು ಕುಡಿತಾ ಅಷ್ಟಲ್ಲೇ ಕುಡಿಬೇಕು ಅವ್ನು. ಮತ್ತೆ ನೀರು ಕುಡಿದ್ರಕ್ಕೋಸ್ಕರ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್, ಎಲ್ಲ ನೀರು ಕುಡಿಕೊಂಡ್ರೆ ಕೂತ್ಬಿಡ್ತಾರೆ ಎಲ್ಲ ಹೋದರೆ. ಟೈಮ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಸಾಧ್ಯ ಇಲ್ಲ. ನಿದ್ರೆಯಲ್ಲಿ ಎರಡು ವಿಧ, ನಮ್ಮಂಥ ನಿದ್ರೆ ಬೇರೆ, ಅವ್ರಿಗೆ ಚಾತುರ್ಮಾಸ್ಯದ ನಿದ್ರೆ ಇದೆಯಲ್ಲ. ಚಾತುರ್ಮಾಸ್ಯ ಅಂದ್ರೆ ಏನು? ನಿದ್ರೆ ಕಾಲ. ಅದೇನು ಅರ್ಥ ಅದಕ್ಕೆ? ಅವ್ರು ಈ ಕೆಲಸಗಳನ್ನು ಮಾಡದೇ ಇರೋದೇ ನಿದ್ರೆ ಅವರಿಗೆ. ಆಗ ಸಂಡೇ ದಿವಸ ಬೇರೆ ಬೇರೆ ಕೆಲಸ ಬಿಟ್ಬಿಡ್ತಾನೆ, ಊಟ ಗೀಟ ಮಾಡ್ತಾನೋ ಇಲ್ಲ, ಆಫೀಸ್ ಕೆಲಸ ಇಲ್ಲ ಅಷ್ಟೇ, ಉಡುದೆಲ್ಲ ಮಾಡ್ತಾನೆ. ಆ ಟೈಪ್ ಅವರಿಗೆ ನಿದ್ರೆ ಅಂದರೆ ಜಗದ್ ವ್ಯಾಪಾರ ಇಲ್ಲ, ಉಡುದೆಲ್ಲ ಮಾಡ್ತಾರೆ. ಜಗದ್ ವ್ಯಾಪಾರದ ಎರಡು ವಿಷಯ, ನಿತ್ಯದ ರೊಟೀನ್ ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಯಾವುದನ್ನು ಮಾಡೋದಿಲ್ಲ? ಯಾವುದನ್ನು ಮಾಡೋದಿಲ್ಲ? ಅದಿಗಳ ಮಾಡಬೇಕು, ಆಗ ಅನುಗ್ರಹ ಮಾಡೋದಿಲ್ಲ, ಅದು ಕ್ಲೋಸ್ಡ್. ಗೊತ್ತಾಯ್ತಾ? ಆ ಅರ್ಥದಲ್ಲಿ ಸಬ್ರಿಜಿಸ್ಟ್ರಾರ್ ಆಫೀಸ್ ಕ್ಲೋಸ್ ಅಂತ ಹೇಳ್ತಾರೆ. ಅವರು ಆಫೀಸೇ ತೆಗೆದುಬಿಟ್ರು, ಅದು ಬೇರೆ. ಆಫೀಸಿಗೆ ಸಂಡೇ ವರ್ಕ್ ಮಾಡೋದಿಲ್ಲ, ಆ ಟೈಪ್ ಆಫೀಸ್ ಇದೆಯೋ ಇದೆ, ಇವತ್ತು ವರ್ಕ್ ಇಲ್ಲ, ದೇವತೆಗಳಿದ್ದಾರೋ ಇದ್ದಾರೆ, ಆ ಕೆಲಸ ಮಾಡೋದಿಲ್ಲ. ಅದಕ್ಕೆ ನಿದ್ರೆ ಅಷ್ಟೇ, ಅವ್ರಿಗೆ ಇನ್ನೇನಿಲ್ಲ ಸ್ಮರಣೆ. ಅದನ್ನು ಮಾಡ್ತಾನೆ ಇರ್ತಾರೆ, ಒಂದು ರೀತಿ ಧ್ಯಾನ ಮಾಡ್ತಾ ಇದ್ದು ಬಿಡ್ತಾರೆ, ಅದನ್ನು ಬಿಡೋದಿಲ್ಲ. ಈ ಜಗದ್ ವ್ಯಾಪಾರದವರೆ ಪ್ರಯೋಜನ ಇಲ್ಲ ಆ ಕಾಲಕ್ಕೆ. ಅದಕ್ಕೆ ವಿಷಮ ಆಗ್ತಾನೋ, ವಿಷಮ ಆಗೋದಿಲ್ಲ. ಸರ್ವೇಶಾಮಿತಿ, ದೇವರ ವೈಶಿಷ್ಟ್ಯ ಏನು ಅಂದರೆ, ಸರ್ವೇಶಾಮ ಅನುರೂಪೇಣ ಫಲಂ ದದಾಮಿ. ಅನುರೂಪ, ಅನುರೂಪ, ಅನುರೂಪಸ್ಯ ಭಾವ ಅನುರೂಪ್ಯಂ, ಪ್ರಪೋರ್ಷನೇಟ ಫಲ ಕೊಡ್ತೇನೆ. ಎಷ್ಟು ಸಾಧನೆ ಮಾಡ್ತಾರೋ ಅಷ್ಟೇ. ಇವತ್ತು ಒಬ್ಬನ ರ್ಯಾಂಕ್ ಕೊಟ್ಟ, ಒಬ್ಬನು ಫೇಲ್ ಮಾಡಿದೆ ಅಂತ ಕೇಳಿದರೆ, ಬರೆದಿದ್ದು ಕೊಟ್ಟ, ಬರೆದ್ರೂ ಫೇಲ್ ಮಾಡ್ದಷ್ಟೇ. ಅವನು ಈ ಕೊಲ್ಲ, ನೀ ಕೊಲ್ಲ, ಅವನೀಗ ಈ ಕೊಲ್ಲ ಅವನು. ಆ ರೀತಿ ಕೊಡೋದ್ರಿಂದ ಅದೀಗ ಅರ್ಥ ಆಗುತ್ತೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ಏ ಯಾರೋ ಮಾಂ ನನ್ನನ್ನು ಯಥಾ ಪ್ರಪದ್ಯಂತೆ ಹೇಗೆ ಸೇವೆ ಮಾಡ್ತಾರೋ ತಾನ್ ಅವರನ್ನು ನಾನು ತಥೈವ ಭಜಾಮಿ, ಪ್ರತಿಫಲ ಹಾಗೆ ಕೊಡ್ತೇನೆ. ಸೇವೆಗೆ ತಕ್ಕ ಫಲ ಇಷ್ಟೇ. ಅಕ್ಕಿ ಮುಟ್ಟೆ 1,000 ಇರಬಹುದು, ಇವನು ಕೊಟ್ಟರೆ 50 ರೂಪಾಯಿ 100 ರೂಪಾಯಿ, ಎಷ್ಟು ಕೊಡ್ತಾನೆ? 1 ಕೆಜಿನ ಅರ್ಧ ಕೆಜಿ ಕೊಟ್ಟು ಕಳಿಸ್ತಾರೆ ಅಷ್ಟೇ. ಅಲ್ಲಿರ್ಬೋದು, ನಿನಗೆ ತಗೊಳ್ಳೋ ಯೋಗ್ಯತೆ ಇಲ್ಲ. ಅರ್ಥ ಆಯ್ತಾ? ಜಾಸ್ತಿ ಕೊಟ್ಟ, ಅವನು 100 ಕೆಜಿ ಕೊಟ್ಟ. ಯಾಕೆ ಆ ರೀತಿ ಕೊಟ್ಟಿದ್ದಾನೆ ಅವನು? ಅದು ಪದಾರ್ಥ ಇದೆ ಅಂತ ಮಾತ್ರ ಕೊಡಬೇಕು ಅಂತಿಲ್ಲ. ತಗೊಳ್ಳೋನು ಏನಿರ್ಬೇಕು? ಅದಕ್ಕೆ ಯೋಗ್ಯತೆ ಇರಬೇಕು. ಅದಕ್ಕೆ ಸಮ. ಅವನು 10 ರೂಪಾಯಿ ಕೊಟ್ಟವನಿಗೆ ಸಮ, 1,000 ರೂಪಾಯಿ ಕೊಟ್ಟವನಿಗೆ ಸಮ. ಎಷ್ಟು ಕೊಟ್ಟಿರ್ತಾನೋ ಅಷ್ಟು ಫಲ ಕೊಡ್ತಾನೆ ಅಷ್ಟೇ. ಆದ್ದರಿಂದ ದೇವರನ್ನು ಸಮ ಅಂತ ಕರೀತಾರೆ. ಇದರಿಂದ ನಾವೇನು ಮಾಡಬೇಕೀಗ? ನಾವೇನು ಮಾಡಿರ್ತೇವೆ? ಏನಾದ್ರು ನಮಗೆ ಒಬ್ಬನಿಗೆ ಕೋಟ್ಯಾಧೀಶ, ನಮಗೆ ಅದಿಲ್ಲ. ಏನರ್ಥ? ನಮ್ಮ ಸಾಧನೆ ಅಷ್ಟಿಲ್ಲ ಅಂತ ಅರ್ಥ. ಅದರಿಂದ ಬಂದಿಲ್ಲ, ಸಿಂಪಲ್. ಅದು ರ್ಯಾಂಕ್ ಬರೀ ಸ್ವಲ್ಪ ಬರ ಬಂದವನು, ರ್ಯಾಂಕ್ ಬಂದಿಲ್ಲ ಅಂತ ಯೋಚನೆ ಮಾಡೋದಿಲ್ಲ ಅವನು. ಯಾತಕ್ಕೆ ಅಂದರೆ ಪಾಸಾಗಿದ್ದೇ ಪುಣ್ಯ ಅಂತಾನೆ ಹೊರತು ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕೆ? ನಾನು ಬರೆದಿದ್ದೆ ಅಷ್ಟು, ಅದು ಇಷ್ಟು ಕೊಟ್ಟಿದ್ದೆ ಹೆಚ್ಚು ಅಂತ ನನಗೆ ಅನ್ಸಲ್ಲ. ಅಷ್ಟೇ ಹೊರತು ಯಾರ್ದೋ ನನಗೆ ಬಂದಿರೋ ಪುಣ್ಯ ಪಾಸಾಗಿಬಿಟ್ಟೆ ಅಂತಾನೆ ಹೊರತು. ಇವನು ಹಾಗಲ್ಲ, ಎಲ್ಲ ಬರೋ ಗಲಾಟೆ ಮಾಡ್ತಾನೆ ಅವನು. ನನಗೆ ಯಾಕೆ ಸೆಕೆಂಡ್ ಟೈಮ್ ಗಲಾಟೆ, ಫಸ್ಟ್ ಟೈಮ್ ಬಂದವರು ಇದ್ದಾರೆ. ಇದ್ರಲ್ಲಿ ಹೋಗಿಬಿಟ್ಟು ಅವ್ನು ಫಸ್ಟ್ ರ್ಯಾಂಕ್ ಬಂದರೆ ಹೋದ ಇವನು, ಅದೇ ಶ್ರೀಗಾರಿ ಶರಣ ಬಂದ ಇವನು ಫಸ್ಟ್ ರ್ಯಾಂಕ್. ಯಾಕೆ ಅವನಿಗೆ ಗೊತ್ತಿದೆ ಚೆನ್ನಾಗಿ ಬರೆದಿದ್ದೇನೆ ಅಂತೇಳಿ, ಅಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ಇರಬೇಕು. ಇದನ್ನು ಅರ್ಥ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡಬೇಕು. ಶಿಕ್ಷೆ ಕೊಟ್ಟಾಗ ಅಕ್ಸೆಪ್ಟ್ ಮಾಡೋದು ಕೂಡ ಏನದು, ಒಬೇಯಿಂಗ್ ದಿ ಆರ್ಡರ್. ದೇವ್ರು ನಾವು ಕಮೆಂಟ್ ಮಾಡಿಬಿಡ್ತೇವೆ, ನಾವು ಎಷ್ಟೋ ಮಾಡಿದೆ ದೇವ್ರ ಕೈ ಕೊಟ್ಬಿಟ್ಟ ಆಗಲ್ಲ, ತಪ್ಪದು. ದೇವ್ರು ಮೋಸ ಮಾಡ್ತಾನೆ ಅಂತ ಹೇಳಿದಾಗ ಆಯ್ತಲ್ಲ, ದೇವ್ರ ದೋಷ ದೋಷ ದೂರ ಅಂತ ಹೇಳಿದಾಗ ಆಗಲಿಲ್ಲ, ದೇವ್ರನ್ನ ದೋಷಿ ಅಂತ ಬೈದಾಗಾಯ್ತು, ಗುಣಪೂರ್ಣತೆ ಚಿಂತನೆ ಮಾಡಲಿಲ್ಲ, ಅದರಿಂದ ಪಾಪಕ್ಕೆ ಸಾಧನ ಆಯ್ತು. ಇದು ಹೋಗಿದ್ದು ಇದೊಂದು ಅದೊಂದು ಎರಡೆರಡು ಪಾಪ. ದುಡ್ಡು ಕಳ್ಕೊಂಡ ದೇವರು ಬೈದ, ದುಡ್ಡು ಕಳ್ಕೊಂಡು ಪಾಪಕ್ಕಿಂತ ಯಾವ ದೊಡ್ಡದು ಪಾಪ, ದೇವರನ್ನು ಬೈದಿದ್ದು. ಎವ್ರಿ ಟೈಮ್ ಸರ್ ನಾವು ಮಾಡಿರ್ತಕ್ಕಂಥ ದೇವ್ರ ಫಲ ಕೊಟ್ಟಿದೆ, ಕಳ್ತನ ಆಯ್ತು. ಏನೇ ಆಯ್ತು ನಮಗೆ ಏನಾದರೂ ಕೂಡ ದೇವರು ನ್ಯಾಯ ಮಾಡಿದ್ದಾನೆ. ಇನ್ನೂ ಹೆಚ್ಚು ಚಿಂತನೆ ಮಾಡಬೇಕು ಅಂದರೆ ಇನ್ನು ಜಾಸ್ತಿ ಶಿಕ್ಷೆ ಕೊಡಬೇಕಾಗಿತ್ತು, ಕರುಣ ಆಡೋ ಕಡಿಮೆ ಕೊಟ್ಟಿದ್ದಾನೆ. ಆ ರೀತಿ ಯೋಚನೆ ಮಾಡಬೇಕೆ ಹೊರತು ನಮಗೇನೋ ಮಾಡಿಬಿಟ್ಟ ದೇವರು ಎಲ್ಲೋ ನೋಡ್ತಾ ನಮ್ಮನ್ನು ಮರೆತುಬಿಟ್ಟ ಅಂತ ಹೇಳ್ಕೊಡೋಕೆ ಹೋಗಬಾರ್ದು. ಬಡಿಸೋರು ಸ್ಕಿಪ್ ಆಗಿ ಹೋಗ್ಬಿಡ್ತಾರೆ, ರಾಕರಿಗೆ ಮಾತಾಡ್ತಾ ಒಬ್ಬರನ್ನ, ಆ ಥರ ಅಲ್ಲ. ದೇವರು ಪ್ರತಿ ಕ್ಷಣದಲ್ಲಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ನಮ್ಮನ್ನ ತಮಾಷೆ ಇದ್ರೆ ದೇವರ ಧ್ಯಾನ ಕಂಟಿನ್ಯೂಸ್ ಮಾಡೋದು ಬೋರ್ ಹೊಡಿತದೆ ಅಂತ ಹೇಳ್ತೇವಲ್ಲ, ದೇವ್ರ ಮೇಲೆ ಕಂಟಿನ್ಯೂಸ್ ಆದರೆ ಆದರೆ ಎಷ್ಟು ಬೋರ್ ಹೊಡಿಬೇಕಾಗಿದ್ರೆ ಅರ್ಥ ಆಯ್ತಾ. ದೇವ್ರ ವೆರಿ ಮೊಮೆಂಟಮ್ ಅನ್ನು ಅನುಗ್ರಹ ಮಾಡ್ತಾನೆ ಅಂದರೆ ಅದು ಒಬ್ಬ ದೇವ್ರನ್ನ ಮಾಡೋಕೆ ಅಷ್ಟು ಗೋಳಾಡ್ತೇವೆ ನಾವು. ಅನಂತ ದೇವ್ರನ್ನ ನೋಡ್ಬೇಕು ಪರಮಾತ್ಮ, ಅವಾಗ ಎಷ್ಟು ಬೇಜಾರಾಗುತ್ತೆ. ಅದೇನು ನೋಡ್ಬೇಕು, ಕೆಟ್ಟ ಭಾಳ ಕೆಟ್ಟ ಕೆಲಸ ಎಲ್ಲ ನೋಡ್ಬೇಕು. ಈ ಮತ್ತೆ ದೇವ್ರ ಬಗ್ಗೆ ನೋಡ್ಬೇಕಾದ್ರೆ ಏನು ನೋಡ್ತೀವಿ ನಾವು, ಬರೀ ಒಳ್ಳೇದೇ ನೋಡೋದು, ಕೆಟ್ಟದನ್ನು ನೋಡೋದೇ ಇಲ್ಲೇ ಇಲ್ಲ ದೇವರಲ್ಲಿ ಕೆಟ್ಟದ್ದು, ನಮ್ಮಲ್ಲಿ ಒಳ್ಳೇದೇ ಇಲ್ಲ. ಅದನ್ನು ದೇವ್ರು ನೋಡ್ಬೇಕಲ್ಲ, ಯಾರು ಇರ್ತಾರೆ ಬೇಸ್ಟ್ಗಳು, ದಟ್ಟ ಪೇವ್ರು ವ್ಯಾಲ್ಯೂ ವ್ಯಾಲ್ಯೂ ಆಕ್ಷನ್ ಮಾಡ್ಬೇಕಾಗಿದೆ. ಎಲ್ಲ ದೊಡ್ಡ ಫೇಲ್ ಸ್ಟೂಡೆಂಟ್ಸು ಬೋರ್ ಹೋದ್ಬಿಡುತ್ತೆ, ಎಲ್ಲ ತಪ್ಪು ಬರೆದಿರ್ತಾರೆ, ಬಟ್ ಇವರಿಗೆ ಮರ್ತೋಗಷ್ಟು ಬಡ್ಡಿ ಬೇಜಾರಾಗ್ಬಿಡುತ್ತೆ. ವ್ಯಾಲ್ಯೂ ಮಾಡಿ 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 ಕೊನೆಗೆ ತಪ್ಪನೇ ಸರಿ ತಿಳ್ಕೊಳ್ಳೋ ಸ್ಥಿತಿ ಬಂದ್ಬಿಡುತ್ತೆ. ಹೇಳ್ತಾರೆ ಸದ್ಯ ಕೆಲಸನೇ ಬೇಡ, ದರಿದ್ರ ಕೆಲಸ ಅಂದ್ಬಿಡ್ತಾರೆ. ಅರ್ಥ ಆಯ್ತಾ? ಆದರೆ ದೇವರಂಥವನು ನಿಷ್ಪತ್ತ ನಗರದಾಗ ಕೆಲಸ ಮಾಡ್ತಾನೆ ಅಂದರೆ ಆಗ ನಮಗನ್ಸುತ್ತೆ ದೇವರು ನಮ್ಮನ್ನು ನೋಡಿದ್ರೆ ನಾವೇ ದೇವ್ರು ನೋಡೋಕ್ಕಾಗೋದಿಲ್ಲ. ಆಗಿದ್ರೆ ಅಷ್ಟು ಅನಂತ ದೇವರು ನೋಡೋ ಪರಮಾತ್ಮ ಇಲ್ಲಿ ಒಬ್ಬ ದೇವರನ್ನು ನಾವು ಅದೇನು ಅಷ್ಟು ನಾವೇನು ಉಪಕಾರ ಮಾಡಿದ್ರೆ ದೇವರಿಗೆ ನಮ್ಮನ್ನು ನೋಡಬೇಕು. ದೇವ್ರು ಪ್ರತಿಷ್ಠಾದ್ರೆ ಉಪಕಾರ ಮಾಡಿದ ನೋಡೋದಿಲ್ಲ ಅಂದರೆ ತಪ್ಪಲ್ವೇನು? ಅವು ಯಾವಾಗ ಗೊತ್ತಾಗುತ್ತೆ? ಸರಿಯಾಗಿ ಅರ್ಥ ಮಾಡಿಕೊಂಡು ತಮ್ಮ ಜೀವನನ ಅರ್ಥ ಮಾಡ್ಕೊಂಡ್ರೆ ಅದೆಲ್ಲ ತಿಳಿ. ಸುಮ್ಮನೆ ಇದ್ದವನು ನೆನಕ್ಬಿಡ್ತಾನೆ, ಅದೆಲ್ಲ ಏನು ಮಹಾ ಅಂತ ಹೇಳ್ತಾರೆ. ತಪ್ಪು ಭಜಾಭಿ ಸೇವಯಾಮಿ, ಯಾವ್ದು ಆಫೀಸ್ ಹೋಗ್ಬೇಡ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ನೀನು ಹೇಳ್ಬೇಡ, ನನಗೆ ನೀನೇನು ಗೊತ್ತ ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಿನಗೇನು ಗೊತ್ತ ಜವಾಬ್ದಾರಿ? ಅವನೇನು ಹೇಳಿದ್ರೆ ಬಿಟ್ಬಿಟ್ರೆ ಇವನ, ಅವನು ಫ್ರೀ ಇರೋಂತೆ, ಅನ್ಎಂಪ್ಲಾಯ್ಡ್ ಕಳೋ, ಅವನು ಆಫೀಸ್ ಹೋಗ್ಬೇಡ ಅಂತ ಹೇಳ್ಬಿಡ್ತೇವಾ? ಆಫೀಸ್ ನನಗೇನು ಪ್ರಯೋಜನ ಇಲ್ಲ, ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅದೆಲ್ಲ ಜ್ಞಾನ ಇದೆ ಅವನಿಗೆ. ಅವನು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕೆ ಹೊರತು ಹಾಗಿದ್ರೆ ಸರಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾನ? ಆ ರೀತಿ ದೇವ್ರ ಕೆಲಸ ಬಿಡು ಅಂತ ಯಾರು ಹೇಳಿದ್ರೆ ದೇವ್ರ ಮಹಿಮೆ ಗೊತ್ತಿಲ್ಲದೆ ಮಾತಾಡ್ತಾನ. ಆದ್ರಿಂದ ಅವನ ಮಾತು ಕೇಳ್ಕೊಂಡು ನಾವೇನು ಮಾಡಬಾರ್ದು, ನಮ್ಮ ಕೆಲಸ ಬಿಡಕ್ಕೆ ಹೋಗ್ಬಾರ್ದು. ಅದಕ್ಕೆ ಸ್ವಧರ್ಮ ಅಂದ್ರೆ ಅದು ನಮ್ಮ ಕರ್ತವ್ಯ, ನಮಗೆ ಅರ್ಥ ಆಗ ಹುಡುಗರಿಗೆ ಅರ್ಥ ಆಗುತ್ತೆ. ಕೆಲಸ ತವರೇ ಹೇಳ್ಬಿಡ್ತಾರೆ. ಇವನು ಸಿನಿಮಾ ಕಳ್ಬಿಟ್ಟ ಫ್ರೆಂಡ್ ಜೊತೆಗೆ, ಆಮೇಲೆ ಅಲ್ಲಿ ಕೂತಾನ ಹೇಳಿದ ನೋಡಿ ಸಂಧ್ಯಾನ ಮಾಡೋಕೆ ಬಂದ್ಬಿಟ್ಟೆ ಅಂತ ಕೇಳಿದ್ರೆ ನನಗೇನು ಗೊತ್ತು, ನಾನು ಬಾತು ಕರೆದೆ, ನಿನ್ನ ಜವಾಬ್ದಾರಿ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ನಿನ್ನ ಜವಾಬ್ದಾರಿ ಇರಬೇಕಾಗಿತ್ತು, ನನಗೇನು ಗೊತ್ತದು? ಸುಮ್ಮನೆ ಕರೆನಪ್ಪ, ನಿನ್ನ ಬುದ್ಧಿ ಅಂತ ಇದೆಯಲ್ಲ, ನಿನ್ನ ಕೆಲಸ ಅಂತ ಇದೆಯಲ್ಲ, ಯಾಕೆ ಬಿಟ್ಟು ಬಂದೆ? ಅವನೇ ಬೈತಾನೆ, ಕರೆನಾದ್ರೆ ಬಂದ್ಬಿಡು ಅಂತ ಏನು ಅರ್ಥ ಅಲ್ಲ. ಬಡಿಸೋರು ಬರ್ತಾರೆ, ಆಕ್ಷನ್ ಬಿಡೋದು, ಆಮೇಲೆ ಬೈದ್ರೆ ಕೇಳ್ತಾರೆ ಅಷ್ಟೇ. ನೀನು ಶುಗರ್ ಇದೆ, ನಮಗೇನು ಗೊತ್ತು ಅಂತ ಹೇಳ್ತಾರೆ. ಪಾಪ ನಿಮಗೆ ಬೇಡ, ನಮಗೆ ಒಂದು ಹಾಕೋತಾ ಹೋದೆ ಅಷ್ಟೇ, ನಾನು ಹಾಕ್ತಿದ್ರು ಬೈತಿದ್ದೆ, ನೀನು ಬೈತಿದ್ದೆ ಅಷ್ಟೇ. ನಿನ್ನ ಜವಾಬ್ದಾರಿ ಏನು ಹೇಳ್ಬೇಕು ಅವನು, ಬೇಡ ಅಂತ ಹೇಳ್ಬೇಕು. ಆ ಜವಾಬ್ದಾರಿ ಹೇಗಿರ್ಬೇಕು, ಹಾಗೆ ಸ್ವಧರ್ಮ ಅನುಷ್ಠಾನದಲ್ಲಿ ಹೇಗಿರ್ಬೇಕು ಅದನ್ನ ಹೇಳ್ತಾರೆ. ಈಗ ಇದರಿಂದ ಏನಾಯ್ತು ಅಂದ್ರೆ, ಒಳ್ಳೆ ಮಂತ್ರ ಇದ್ದಾಗ ದೇವರು ಫಲ ಕೊಟ್ಟ ಅಂದ್ರೆ ಸೇವೆ ತಕ್ಕಂತೆ ಕೊಟ್ಟಿದ್ದಾನೆ, ಅದನ್ನೆಂದೂ ಮರಿಬಾರ್ದು. ಅದು ದೇವ್ರು ಹೇಳ್ತಾನೆ, ಅದನ್ನ ಹಾಗೆ ಮಾಡೋದು ಅಂತ ಹೇಳ್ತಾನೆ. ದುರ್ಯೋಧನ ಬಂದ, ಅರ್ಜುನಳು ಬಂದ, ಇಬ್ಬರಿಗೂ ಫಲ ಕೊಟ್ಟ. ಅರ್ಜುನಿಗೆ ಕೊಟ್ಟ ಫಲ ತಾನೇ ಸಾರಥಿಯ ಕೂತ್ಕೊಂಡ, ದುರ್ಯೋಧನ ಸೈನ್ಯ ಕೊಟ್ಟ, ಸೈನ್ಯ ಹೋದ, ಅವನು ಎಲ್ಲ ಹೋಗ್ಬಿಟ್ರು. ಅದು ಕೇಳಿದ್ದಷ್ಟೇ, ಆ ದುರ್ಯೋಧನ ಆಕ್ಷೇಪ ಮಾಡಿಲ್ಲ ಕೃಷ್ಣನನ್ನ. ಯಾಕೆ? ನಿನಗೆ ಚಾಯ್ಸ್ ಕೊಟ್ಟೆ, ಕೇಳಿದ್ದೇನು? ಸೈನ್ಯ ಕೊಟ್ಟಿದ್ದೇನೆ, ಅವನಿಗೋಸ್ಕರ ಏನು ಮಾಡೋಕ್ಕಾಗುತ್ತೆ? ಅರ್ಥ ಆಯ್ತಾ? ಈಗ ಯಾಂಗ್ಡಿಗೆ ವಿಷ ಕೇಳಿದ್ರು, ಇಲ್ಲಿ ಪಾಷಾಣ ಕೇಳಿದ್ರು ಕೊಡ್ತಾರೆ, ತಿಲ್ಲ ಕೊಡ್ತಾರೆ ಅವರು. ಇವನು ತಿಂದ್ರೆ ಇವನು ತಪ್ಪದು, ಇವನು ಕೇಳಿದ್ರೆ ಕೊಟ್ಟ ಅಷ್ಟೇ. ಅವನು ಯಾಕೆ ತಿಂತೀರ ಅಂಡರ್ಟೇಕಿಂಗ್ ಎಲ್ಲ ಕೊಡೋದಿಲ್ಲ, ಪಾರ್ಡೇಲಿ ಯಾಕೆ ತಗೋತಿ ಅಂತ ಕೇಳೋದಿಲ್ಲ, ಅಲ್ಲಿಟ್ತಾನೆ ಕೊಡ್ತಾನೆ ಅಷ್ಟೇ. ಅವನ ಮೇಲೆ ಕೇಸ್ ಹಾಕಾಗಿಲ್ಲ. ಯಾವ್ದನ್ನ ಕೇಸ್ ಹಾಕ್ಬೋದು? ಯಾವ್ದನ್ನ ಬ್ಯಾನ್ ಮಾಡಿರ್ತಾರೆ ಮಾಡಿದ್ರೆ ಕೇಸ್ ಹಾಕ್ಬೇಕು. ವಿಷದಲ್ಲೂ ಎಲ್ಲ ವಿಷ ಬ್ಯಾನ್ ಮಾಡೋದಿಲ್ಲ, ಇಲ್ಲಿ ಯಾಕಂದ್ರೆ ಕೆಲಸನೇ ಆಗುತ್ತೆ, ಕೆಲವು ಬೇಕಾಗುತ್ತೆ. ಇಲ್ಲಿ ಪಾಷಾಣ ಮಾಡದೆ ಹೋದ್ರೆ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿ. ಇವನು ತಿನ್ನ ಕೊಟ್ಟಿಲ್ಲ ಅವನು, ಇವನು ತಿಂದ್ರೆ ಅವನು ತಪ್ಪಲ್ಲ, ಯಾರು ತಪ್ಪದ ತಿಂದ ಅವನೇ, ಅವನು ಯಾವ ಜವಾಬ್ದಾರನೂ ಅಲ್ಲ. ಅದು ಬ್ಯಾಂಡನ್ನು ಅವನು ಮಾಡಿದ್ರೆ ಅವನು ತಪ್ಪು, ಇವನು ತಪ್ಪು. ಅರ್ಥ ಆಯ್ತಾ? ಈ ಅರ್ಥದಲ್ಲಿ ಇದೆಲ್ಲ ತಿಳ್ಕೊಂಡಾಗ ನಮ್ಮ ಸಾಮಾಜಿಕ ವ್ಯವಸ್ಥೆಯೆಲ್ಲ ಶಾಸ್ತ್ರದ ಬೇಸಿಸ್ ಮೇಲೆ ಬಂದಿರೋದು. ತಥಾಪಿ ತದ್ವಿಷಮೋ ಭಗವಾನ್ ಅನುರೂಪ, ಅನುರೂಪ ಅನ್ನೋ ಪದ ಬಹಳ ಮುಖ್ಯ. ಅನುರೂಪ ವರ ಕನ್ಯಾ ಅಂತ ಕರಿತೇವಲ್ಲ, ಅನುರೂಪ ಸೇವೆ ಫಲ, ಸೇವೆ ತಕ್ಕ ಫಲ. ಸರ್ವಥಾ ಸರ್ವೇಷಾಂ ಜ್ಞಾನಿನಾಂ ತ್ರೈವಿಧ್ಯಾನಾಂಚೇತಿ ಚತುರ್ಥ್ಯರ್ಥೇ ಷಷ್ಠಿ. ಚತುರ್ಥಿ ಅಂದರೆ ಜ್ಞಾನಿಭ್ಯ ವೈವಿಧ್ಯಭ್ಯ ಅವರಿಗೆ ಕೊಡ್ತೇನೆ ಇವರಿಗೆ ಕೊಡ್ತೇನೆ ಅಂಥೇಳಿ ಷಷ್ಠಿನ ಚತುರ್ಥಿ ಅರ್ಥದಲ್ಲಿ ಮಾಡ್ಕೋಬೇಕು. ತಥೈವ ಭಜಾಮಿ ತನ್ಯಥಾ ಪ್ರತೀತಿ ರಾಸಾಯ ವ್ಯಾಚಷ್ಟೇ ಸೇವಯಾಮಿ. ಇಲ್ಲೊಂದು ಪ್ರಶ್ನೆ ಬಂತು, ನನ್ನನ್ನು ಯಾರು ಏ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಅಂತಿದೆ. ಯಾರು ನನ್ನ ಹೇಗೆ ಸೇವೆ, ಅವ್ರನ್ನ ಹಾಗೆ ಸೇವೆ ಮಾಡ್ತೇನೆ ಅಂದರೆ ದೇವ್ರ ಸೇವೆ ಮಾಡ್ತಾರೆ ನಮ್ಮ ಸೇವೆನಾ? ಭಜಾಮಿ ಸೇವೆ ಏನು ಅದು ಕೇಳ್ತಾ ಬನ್ಯಥಾ ಪ್ರತೀತಿ ಅಂದರೆ ನಾವು ದೊಡ್ಡವರು ಅಂತ ಹೇಳ್ಬಿಡ್ತದೆ. ಸೇವೆ ಮಾಡಿಸ್ಕೊಳ್ಳೋರು ಯಾವಾಗಲೂ ಏನೋ ದೊಡ್ಡವರು. ಸೊ ದೇವರೇ ಸಣ್ಣವನಾಗ್ತಾನೆ ಅಂದರೆ ಆ ಅರ್ಥ ಅಲ್ಲ. ಅನ್ಯಥಾ ಪ್ರತೀತಿ ನಿರಾಸಾಯ ವ್ಯಾಚಷ್ಟೆ ಸೇವಾಯಾಮಿ ಅಂದರೆ ಏನು? ಬಹುಲಮೇತತ್ ನಿದರ್ಶನಂ ಇತಿ ವಚನಾತ್ ಸ್ವಾರ್ಥೇ ನಿಚ್. ಇಲ್ಲಿ ಸೇವಾಯಾಮಿ ಅಂದರೆ ಅರ್ಥ ಏನು ಅಂದರೆ ಫಲದಾನೇನ ಅಂತ ಬರ್ತದೆ. ಫಲ ಕೊಡ್ತೇನೆ ಅಂತ ಅರ್ಥ, ಇನ್ನೇನಲ್ಲ. ಮತ್ತು ಗುಣಭಾವೇನ, ಗುಣಭಾವ ಏನಂದ್ರೇನು? ನನಗಿಂತ ಹೆಚ್ಚು ಗುಣ ಇದೆ ಅಂತ ನಾವು ದೇವರ ಸೇವೆ ಮಾಡ್ತೇವಲ್ಲ, ಹಾಗೆ ದೇವರು ನಮ್ಮನ್ನು ಗುಣವಂತರನ್ನು ಸೇವೆ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಸೇವೆಗೆ ತಕ್ಕ ಫಲ ಕೊಡೋ ದೃಷ್ಟಿಯಿಂದ ಸೇವೆ ಮಾಡ್ತಾನೆ ಹೊರತು ಫಲ ತಪ್ಪು ತಿಳ್ಕೋಬಾರದು. ಭಜನೆಯ ಶಬ್ದಕ್ಕೆ ಅರ್ಥ ಉಪಪತ್ತಿಂತು ಚತುರ್ಥ್ಯರ್ಥೇ ಷಷ್ಠಿ ಪ್ರತುರ್ಥ್ಯಷ್ಟೇ ಷಷ್ಠಿ ಅದೆಲ್ಲ ಆಯಿತು. ನೆಕ್ಸ್ಟ್ ಕಥಮೇಂ ವಿಶೇಷ ಇತ್ಯತಃ ಮಮ ವರ್ತ್ಮೇತಿ. ಈ ವಿಶೇಷ ಯಾತಕ್ಕೆ ಅಂದರೆ ವ್ಯತ್ಯಾಸ ಯಾತಕ್ಕೆ ಅಂದರೆ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಅನ್ಯ ದೇವತಾ ಚಂತೋಪಿ ಮಮ ವರ್ತ್ಮೈವ ಅನುವರ್ತಂತೆ ಸರ್ವಕರ್ಮಕರ್ತೃತ್ವ ಭೋಕ್ತೃತ್ವಾಚ್ಚ ಮಮ. ಅನ್ಯ ದೇವತಾ ಯಜಂತೋಪಿ, ಅನ್ಯ ದೇವತಾ ಯಜಂತಃ ಅಪಿ, ಬೇರೆ ದೇವತೆಗಳನ್ನ ಆರಾಧನೆ ಮಾಡೋರು ಕೂಡ ಮಮ ವರ್ತ್ಮೈವ ಅನುವರ್ತಂತೆ. ಯಾವುದೋ ಕಾಳಿಪೂಜೆಯನ್ನು ಪೂಜೆ ಮಾಡಿಬಿಟ್ಟು ಕ್ಷುದ್ರ ದೇವತೆಯೇ ಪೂಜೆ ಮಾಡಿರು ಅಂತ ತಿಳ್ಕೊಬೋಣ, ಅಥವಾ ಸಾಮಾನ್ಯ ದೇವತೆ ಪೂಜೆ ಗಣೇಶನ ಪೂಜೆ ಮಾಡಿದ್ರೆ ಅಂತ ತಿಳ್ಕೊಬೋಣ. ಆದರೆ ನಮಗೆ ಗೊತ್ತಿರಲಿ ಬಿಡಿ, ಗಣೇಶನ ಗೊತ್ತಿದೆ ಆ ಪೂಜೆ ಏನಲ್ಲ ಅಂಥೇಳಿ ಇದು ದೇವರಿಗೆ ಕೊಡೋದು ಅನುಸಂಧಾನ ಮಾಡ್ಕೊಂಡ್ಬಿಡ್ತಾರೆ. ಗಣೇಶನಿಗೆಲ್ಲ ಗೊತ್ತಿದೆ ಅಂದರೆ ಮುಟ್ಟೋದು ಯಾರಿಗೆ ಅದು ಪೂಜೆ? ದೇವರಿಗೇನೆ. ಅದು ಇವರಿಗೆ ಅನುಸಂಧಾನ ಇಲ್ಲ, ಇವನಿಗೆ ಫಲ ಬರೋದಿಲ್ಲ. ಅಲ್ಲಿ ಮುಟ್ಟೋದು ನಿಜ ಆದರೂ ಕೂಡ ಫಲ ಮಾತ್ರ ಇವನಿಗೆ ಸಿಗೋದಿಲ್ಲ. ಅನುಸಂಧಾನ ಹೇಳಿದ್ರೆ ಗಂಗೆ ಹರಿತಾ ಇದೆ, ಸ್ನಾನ ಮಾಡಿದರೆ ಮಾತ್ರ ನಮಗೆ ಹೇಗೆ ಫಲನೋ, ಹರಿಯೋ ಕೆಲಸ ನಿಲ್ಲಿಸೋದಿಲ್ಲ, ಫಲ ನಮಗೆ ಸಿಗೋದಿಲ್ಲ. ಅದಕ್ಕೇನೆ ಯಾವಾಗಲೂ ಕೂಡ ಏನು ಮಾಡ್ಕೊಂಡಿರಬೇಕು, ಅನುಸಂಧಾನ ಮಾಡಿ. ನಮಗೆ ಅಡ್ವಾಂಟೇಜ್, ಪರೀಕ್ಷೆ ನಡೆಯುತ್ತೆ ಹೋಗಿದ್ರು ಬಿಟ್ಟರು ಕೂಡ, ಇವ್ರು ಹೋಗಿದವ್ರು ಪರೀಕ್ಷೆಯನ್ನು ಸ್ಟಾಪ್ ಆಗೋದಿಲ್ಲ, ಬಟ್ ಇವನು ಫೇಲ್ ಆಗ್ತಾನೆ ಅಷ್ಟೇ. ಅಲ್ಲಿಗೆ ಹೋಗಿ ಇವನಿಗೆ ಅಡ್ವಾಂಟೇಜ್ ಇರೋದ್ರಿಂದ ನಾವೇನು ಮಾಡಬೇಕು ಯಾವಾಗಲೂ ನಮ್ಮ ಕರ್ತವ್ಯವನ್ನು ಅನುಸಂಧಾನ ಇಟ್ಕೊಂಡೇ ಮಾಡಬೇಕೆ ಹೊರತು ಬೇರೆ. ಕಥಮಯಂ ವಿಶೇಷ ಯಾವಾಗಲೂ ತಲೆಯಲ್ಲಿರಬೇಕು. ಯಾವ ಇವತ್ತು ಹೋಗ್ತೀರಿ ಉದಾಹರಣೆ, ಯಾರು ಲೈಟ್ ತೊಗೊಂಡು ಬರ್ತಾನೆ, ಬೀಟರ್ನ ಇಡೋ ನೋಡ್ತಾನೆ, ಬಾಲ್ ತೆಗಿತೀರಿ, ನಿಮ್ಗೆ ಅನುಸಂಧಾನ ಏನಿದೆ ತಕ್ಷಣ ಈಗ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದಾನೆ, ಆ ತಲೆಯಲ್ಲಿ ಕೂತಿದ್ದೆ ನಮಗೆ ಗೊತ್ತೆ. ತಾವು ನೋಡ್ಬೇಕಾದ್ರೆ ಏನಂತ ಕರಿತೀವಿ ನಾವೀಗ ಮೀಟರ್ ರೀಡರ್ ಅವ್ರ ವ್ಯಕ್ತಿಯನ್ನು ಕರೆಯೋದಿಲ್ಲ. ಆ ಅರ್ಥದಲ್ಲಿ ನೋಡು ಪ್ರತಿಯೊಬ್ಬ ದೇವತೆಗಳನ್ನು ಕೂಡ ಆರಿ ತೊಡಿದ್ರೆ ಅವರಿಗೂ ಸಂತೋಷ, ನಮಗೂ ಸಂತೋಷ. ಅವನಿಗೂ ಗೊತ್ತು ನಾನು ಇಂಡಿವಿಜುವಲ್ ಕೊಟ್ಟ ಇದಲ್ಲ, ಇದು ಗೌರವ ಅಲ್ಲ. ಯಾವುದು ಕೊಟ್ಟಿದ್ದದು? ಯಾವುದು ಕೊಟ್ಟಿದ್ದು? ಆ ಪೋಸ್ಟಿಗೆ ಕೊಟ್ಟಿರೋದ ಹೊರತು ಅವನಿಗೆ ಕೊಟ್ಟಿದ್ದ ಗೌರವ ಅಲ್ಲ. ಅನುಸಂಧಾನ ಇದ್ದವರಿಗೆ ಅಹಂಕಾರ ಬರೋದಿಲ್ಲ. ಇವರು ಏನು ಮಾಡ್ತಾರೆ, ತಾನೇ ವ್ಯಕ್ತಿ ಅಂತ ತಿಳ್ಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಅಹಂಕಾರ ಬರೋದು. ಏನು ತಿಳ್ಕೊಬೇಕು ಇದು? ಅದೆಲ್ಲ ಮಾಡಿದಾಗ ಇದು ನಂದಲ್ಲ, ನನ್ನ ಪದವಿ ಸಿಕ್ಕಂಥ ಗೌರವ ಆದ್ರಿಂದ ಅದಕ್ಕೆ ಅರ್ಪಿಸ್ತೆ. ಇವ್ರಿಗೆ ಅಹಂಕಾರ ಬರೋ ಚಾನ್ಸೇ ಇಲ್ಲ. ವೈಯಕ್ತಿಕ ಮಾಡೋಕ್ಕೆ ನೆಸಿಟಿ ಅವನು ರಿಟೈರ್ ಆಗಿಲ್ಲ, ಈಗ ಅವ್ರಿಗೆ ಕಂಡೆತ್ತಿ ತೊಡೋದಿಲ್ಲ ಮುದುವೆದಲ್ಲಿ. ಅವನ ಅನುಸಂಧಾನ ಆ ಪವರ್ ನನಗಿಲ್ಲ ಹೋಯ್ತು ಅಷ್ಟೇ. ಆಗ ಅವನು ದುಃಖನೂ ಆಗೋದಿಲ್ಲ, ಸುಖನೂ ಆಗೋದಿಲ್ಲ. ಆದ್ದರಿಂದ ಯಾವುದೋ ಗೊತ್ತು ಪೀಠಾಧಿಪತಿಗಳಿಗೆ ಸನ್ಮಾನ ಮಾಡ್ತಾರೆ ತಿಳ್ಕೊಳ್ಳೋಣ. ಪೀಠದ ಹಿನ್ನೆಲೆ ಇದೆ, ಅದಕ್ಕೀಗ ಏನು ತಿಳ್ಕೊಬಾರ್ದವರು, ಅದನ್ನು ಇಂಡಿವಿಜುವಲ್ ಅಲ್ಲ, ಅದು ಪೀಠಕ್ಕೆ ಸಂದ ಗೌರವ ಅಂತ ತಲೆಯಲ್ಲಿ ಯಾವಾಗಲೂ ಕೂತಿರಬೇಕು. ಇವಾಗ ತುಂಬ ಯೋಗ್ಯರಾದರೆ ಅವ್ರಿಗೂ ಸೇರುತ್ತೆ, ಅವ್ರಿಗೂ ಸೇರುತ್ತೆ. ಇವರಿಗೆ ಸೇರೋ ಭಾಗ ಒಂದಿದೆ, ಅದಕ್ಕೆ ಸೇರೋ ಒಂದು ಭಾಗ ಒಂದಿದೆ. ಅದೇ ವ್ಯಕ್ತಿ ಪೀಠದಲ್ಲಿ ಇಲ್ಲದೆ ಹೋದರೆ ಆ ಮಹತ್ವ ಸಿಗೋದಿಲ್ಲ. ಅದು ಅಂತ ಅದರಲ್ಲಿ ನಿಮ್ಗೆ ಅರ್ಥ ಮಾಡಿಕೊಂಡ್ರೆ ಲೋಕದ ಎಲ್ಲದಕ್ಕೂ ಅರ್ಥ. ಒಂದು ನೆಕ್ಸ್ಟ್ ಡೇ ರಿಟೈರ್ ಆದ ನೆಕ್ಸ್ಟ್ ಡೇ ಅವ್ನ ಸ್ಥಿತಿ ಹೇಗಿರುತ್ತಾಗಲೇ. ಹಿಂದಿನ ಸಿದ್ಧಾಗ ಮತ್ತಿರೋದಿಲ್ಲ, ರಿಟೈರ್ ಆಗ್ತೀನಿ ನಿಮ್ಮ ಕಾನ್ಸೆಪ್ಟೇ ಅವ್ನು ಡೌನ್ ಮಾಡಿರೋದು ಸಾಕಷ್ಟು ಆಗಲಿ. ಹೌದಲ್ಲ, ಆ ಅರ್ಥದಲ್ಲಿ ಆ ಪದವಿ ಇರೋವರಿಗೂ ಅವನಿಗೆ ಹೇಗೆ ಗೌರವನು, ಅನುಸಂಧಾನ ಇರೋವರಿಗೂ ಬೆಲೆ ಅವನಿಗೆ. ಅನುಸಂಧಾನ ಬಿಟ್ಟ ತಕ್ಷಣ ಏನಾಯ್ತು, ಗಂಡಿಡ್ಗೋ ಬೇರೆ ಕಡೆ ನೋಡ್ತಾನೆ ಅಂತ ತಕ್ಷಣ ಅಟ್ಯಾಕ್ ಮಾಡ್ದೆ. ಅವನ ಕಡೆಗೆ ನೋಡ್ತಾ ಇದ್ದೀನಿ ಏನು ಮಾಡಕ್ಕೆ ಬರೋದಿಲ್ಲ, ಸ್ವಲ್ಪ ಡೈವರ್ಟ್ ಆದ ತಕ್ಷಣ ಅವನು ಅಟ್ಯಾಕ್ ಮಾಡ್ದೆ, ಕಿತ್ಕೊಳ್ಳೋಕೆ ಟ್ರೈ ಮಾಡ್ದೆ ಆ ಟೈಪ್. ಕಥಮಯಂ ವಿಶೇಷ ಮಮ ವರ್ತ್ಮೈತ್ಯಸ್ಯ ಸಂಗತ್ಯ ಪ್ರತೀತೇ ತಾಮಾಹ ಕಥಮಿತಿ. ಯಹ ಪರತಾರತಮ್ಯ ಹೇತು ಅಯಂ ಜ್ಞಾನಿಭ್ಯ ತ್ರೈವಿದ್ಯಾನಾಂ ಸೇವಾಯಾಂ ವಿಶೇಷ ಕಥಂ ಕಿಂ ಪ್ರಕಾರ ಇತ್ಯರ್ಥ. ಫಲತಾರತಮ್ಯ ಹೇತು, ಫಲದಲ್ಲಿ ಹೆಚ್ಚು ಕಡಿಮೆ ಆಗೋದು ಅಂತ ಅರ್ಥ. ಒಬ್ಬನಿಗೆ ಹೆಚ್ಚು ಫಲ, ಒಬ್ಬನಿಗೆ ಒಂದೇ ಪರೀಕ್ಷೆಗೆ ಹೋದವನು ನೂರಲ್ಲಿ ಇವನಿಗೆ ವಿಪತ್ತಲ್ಲಿ. ಅದಕ್ಕೆ ಫಲತಾರತಮ್ಯ ಯಾವುದಕ್ಕೆ ಕಾರಣ ಅಂದರೆ ಬರದಿದ್ದರಲ್ಲಿ ತಾರತಮ್ಯ ಇದ್ದಿದ್ದಕ್ಕೆ ಕಾರಣ ಆಯಿತು. ಅದಕ್ಕೆ ಸೇವೆಯಲ್ಲಿನ ತಾರತಮ್ಯನೇ ಫಲದಲ್ಲೂ ತಾರತಮ್ಯಕ್ಕೆ ಕಾರಣ. ಕಥಂ ಕಿಂ ಪ್ರಕಾರ ಇತ್ಯರ್ಥ ಕಥಮನೇನ ಏತತ್ ಶಂಕಾ ಪರಿಹಾರ ಇತ್ಯತೋ ವ್ಯಾಚಷ್ಟೇ ಅನ್ಯೇತಿ. ನ ಕೇವಲಂ ಜ್ಞಾನಿನಃ ಕಿಂತು ಅನ್ಯದೇವತಾ ಯಜಂತೋಪಿ ತ್ರೈವಿದ್ಯಾ ಇತಿ ಯಾವತ್. ಜ್ಞಾನಿಗಳು ಸರಿಯಾಗಿ ಮಾಡ್ತಾರೆ, ಅನುಸಂಧಾನ ಇದೆ, ಸರಿ ಹೋಯಿತು. ಇವರು ಮಾಡ್ತಾರೆ ಮುಟ್ಟುತ್ತೆ, ಇವರು ಅನುಸಂಧಾನ ಇಲ್ಲ ಬರೋದಿಲ್ಲ. கிம் தர்வேஷாம் தத்வர்த்ம அனுவர்த்தனம் இத்தியதா சர்வேதி. அதுக்கு மம போக்திருத்வாத் ஹவிராதீனாம். ஹரியே சர்வ யஜ்ஞ போக்தா சர்வ கர்ம கர்த்தா. ಅಂದರೆ ಫಲ ಹತ್ತಿರತಾನೇ ಹೋಗ್ಬೇಕು, ಈಗ ಪೂಜೆ ಹತ್ತಿರತಾನೆ ಮುಟ್ಟಬೇಕದು. ಬೇರೆಯವರು ತಗೊಂಡ್ರೆ ತಗೊಳಕ್ಕೆ ಸಾಧ್ಯ ಇಲ್ಲ. ಇವನಿಗೆ ಅದು ತಿಳುವಳಿಕೆ ಇಲ್ಲದೆ ನೀವು ತಪ್ಪಷ್ಟೆ. ಭೋಕ್ತೃತ್ವಾತ್ ಹವಿರಾದೀನಾಂ, ಅದಕ್ಕೆ ಯಜ್ಞಹೃತ್ ಯಜ್ಞಕೃತ್ ಯಜ್ಞಿ. ವಿಷ್ಣು ಸಹಸ್ರನಾಮದ ಪದಗಳೆಲ್ಲ ಏನು ಹೇಳುತ್ತೆ ಸರಿಯಾಗಿ ತಿಳ್ಕೊಂಡ್ರೆ ಆ ಕೆಲಸಕ್ಕೆ ತಕ್ಕಂತೆ ಅನುಸಂಧಾನಕ್ಕೆ ಬರುತ್ತೆ. ಅಷ್ಟು ಪದಗಳೆಲ್ಲ ತಲೆಯಲ್ಲಿದ್ದರೆ ಒಂದು ಕೆಲಸ ನಡೀತಿದ್ರೆ ಯಾವ ನಾಮಕ್ಕೆ ಅಪ್ಲೈ ಆಗುತ್ತೆ ಗೊತ್ತಾಗುತ್ತೆ. ಭಯಕೃತ್ ಅಂದಂತೆ ಭಯ ಆಯಿತು. ಓಹೋ, ಒಳಗಿದ್ದು ಭಯ ಭಯಕಾರಕ ಪರಮಾತ್ಮ ಆ ಚಿಂತನೆ. ಭಯ ಹೋಯ್ತು ಈಗ, ಭಯನಾಶನ. ಭಯ ಯಾರಿಂದನೂ ಹೋಗಲಿಲ್ಲ, ಭಯ ಬಟ್ಟ ಯಾರೋ ಬಂದರು ಕಾಪಾಡಿ, ಯಾರೋ ಬಂದರು ಅಂತ ತಿಳ್ಕೊಬಾರದು. ಪರಮಾತ್ಮ ಏನು ಮಾಡ್ದ? ಅವರ ಮೂಲಕ ಮಾಡಿಸಿದ. ಮಾಡಿದ್ದು ಯಾರು ಮತ್ತೆ ಇಲ್ಲಿ? ಪರಮಾತ್ಮ. ಯಾರೋ ಮಾಡಿದ್ರು ಅಂತ ಹೇಳಿ ದೇವ್ರನ್ನ ಹಿಂದೆ ಕೈ ಬಿಟ್ಟರು, ಯಾರೋ ಬಂದು ಪೊಲೀಸ್ ಕಾಪಾಡ್ಬಿಟ್ಟ ಅಂತ ತಿಳ್ಕೊಂಡ್ರೆ ತಪ್ಪು. ಪೊಲೀಸ್ ಬಂದಿದ್ದು ಕೂಡ ಯಾವಾಗ? ಅದು ದೇವ್ರ ಪ್ರೇರೇಪಣೆ. ಅವ ಕಾಪಾಡೋಕೆ ಗೊತ್ತೇನಿಲ್ಲ, ನಮ್ಮನೆ ಹೊಡಿಬೋದು ನೀವು ಮತ್ತೆ. ಅವನಿಗೆ ಕಾಪಾಡೋ ಬುದ್ಧಿ ಬಂದ್ರೆ ಏನರ್ಥ? ಅದು ದೇವ್ರ ಅನುಗ್ರಹ ಅಂತ ಅರ್ಥ. ಕೆಲವು ಅಪ್ಲಿಕೇಶನ್ ತಗೊಳ್ಳೋ ಬುದ್ಧಿ ಬರಲಿಲ್ಲ, ಆಮೇಲೆ ಬನ್ನಿ ಅಂತ, ಆಮೇಲೆ ಹೋಗೇ ಬಿಡುತ್ತೆ. ಅದು ಇಸ್ಕೊಂಡಾದ್ರೆ ದೇವ್ರ ದಯ. ಅದು ಅರ್ಥ ಆಯ್ತಾ? ಪ್ರತಿ ಸ್ಟೇಜಲ್ಲೂ ಏನಾಗಬೇಕದು? ತೇನವಿನ ತೃಣಭಪೇನ ಚಲತ್. ಆಕ್ಷನ್ ನಡೀತು ಅಂತ ಕೇಳಿದ್ರೆ ದೇವರ ಅನುಗ್ರಹ ಇದೆ ಅಂತ ಅರ್ಥ. ಅದೆಲ್ಲ ಯಾತಕ್ಕೆ ಶಾಸ್ತ್ರ ಇರ್ತದೆ, ಯಾತಕ್ಕೆ ಹೆಸರು ಹೇಳ್ತಾರೆ ಅಂದ್ರೆ ಅಬ್ಸ್ಟ್ರಾಕ್ಟ್ ಆದ್ರಿಂದ ಹೇಳಿ 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 ನೆನಪಿಡ್ಬೇಕು. ಕೇಳಿಕೆ ನೋಡಿದ್ದಾದ್ರೆ ತಕ್ಷಣ ಬೆಂಕಿ ಸುಡುತ್ತೆ, ತಕ್ಷಣ ಅನುಭವ ಬಂದಿದೆ ನಮ್ಗೆ ಈಗಾಗಲೇ. ಇದು ಅನುಭವ ಬಂದಿಲ್ಲ, ಅದಕ್ಕೇನು ಮಾಡ್ಬೇಕಾಗ? ಹೆಚ್ಚತ್ತು ಹೇಳಿ 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 ಬರಬೇಕು. ಇದುವರೆಗೂ ಬರೋದಿಲ್ಲ. ಮತ್ತದ್ ಬಂದ್ಮೇಲೆ ಗಟ್ಟಿ ಅಪರೋಕ್ಷ ಜ್ಞಾನ ಅಂದ್ರೇನು? ಅನುಭವ ಬಂದ್ಬಿಡುತ್ತೆ, ಅಲ್ಲಿ ಮತ್ತೆ ಪ್ರಶ್ನೆ ಬರೋದಿಲ್ಲ. ಏತದ್ವಯಮೇವ ಭಗವದ್ ವರ್ತಮಾನುವರ್ತನಂ ತಥಾ ವ್ಯವಹಾರೇ ನಿಮಿತ್ತತ್ವಾತ್ ಪಂಚಮೀ. ಏತದ್ವಯಮೇವ ಭಗವದ್ ವರ್ತಮಾನುವರ್ತನಂ, ಏನು ಭೋಕ್ತೃತ್ವ ಒಂದು ಮತ್ತು ಸರ್ವಕರ್ಮ ಕರ್ತೃತ್ವ ಒಂದು, ಎರಡೂ ದೇವರಲ್ಲಿರೋದ್ರಿಂದ ಇವನು ಮಾಡಲಿ ಬಿಡಲಿ ಅಲ್ಲಿ ಹೋಗಲೇಬೇಕದು. ತಥಾ ವ್ಯವಹಾರೇ ನಿಮಿತ್ತತ್ವಾತ್ ಪಂಚಮೀ ಇದಮುಕ್ತಂ ಭವತಿ. ಅಹಮೇವ ಸರ್ವ ಯಜ್ಞಾನಾಂ ಭೋಕ್ತಾ ಚ ಪ್ರೇರಕಶ್ಚ. ಎಲ್ಲ ಯಜ್ಞಕ್ಕೂ ಪ್ರೇರಕನು ಭೋಕ್ತನು ನಾನೇ, ಪ್ರೇರಕನು ನಾನೇ. ಅದು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ ಅಂತ ಪ್ರೇರಕ ಆದ್ದರಿಂದ ವಿಷ್ಣು ಪ್ರೇರಣೆಯ ಪ್ರೀತ್ಯರ್ಥಂ ಭೋಕ್ತ. ತದೇ ತದ್ ಜ್ಞಾತ್ವಾ ಭಾಗವತ ನಿಷ್ಕಾಮಾಮೇ ಮಾಮೇವ ಯಜಂತೆ. ಇದು ತಿಳ್ಕೊಂಡ ಭಗವದ್ಭಕ್ತರೆಲ್ಲ ನಿಷ್ಕಾಮನೆಯಿಂದ ನನ್ನ ಸರಿಯಾಗಿ ಆರಾಧನೆ ಮಾಡ್ತಾರೆ. ತ್ರೈವಿದ್ಯಾ ತು ಏತತ್ ತತ್ವತೋ ಅಜಾನಾನಾಹ. ತ್ರೈವಿದ್ಯರು ಸರಿಯಾಗಿ ತಿಳ್ಕೊಳ್ಳದೇ ಇರೋದ್ರಿಂದ ಕರ್ಮಣಾಂ ಸಿದ್ಧಿಂ ಕಾಂಕ್ಷಂತಹ ಅನ್ಯ ದೇವತಾ ಇದೆಯಂತೆ. ಕರ್ಮದ ಸಿದ್ಧಿ ಆಗಬೇಕು ಅಂತೇಳಿ ಬೇರೆ ದೇವತೆಗಳ ಹತ್ರ ಹೋಗ್ತಾರೆ. ಏವಂ ಸೇವಾ ವಿಶೇಷಾತಿ ಯುಕ್ತಂ ಫಲ ತಾರತಮ್ಯ ಮಿತಿ. ಹೀಗೆ ಸೇವಾ ವಿಶೇಷದಲ್ಲಿ ವ್ಯತ್ಯಾಸ ಇರೋದ್ರಿಂದ ಫಲದಲ್ಲೂ ತಾರತಮ್ಯ ಇದೆ. ಇದಕ್ಕೆ ಇನ್ನೂ ಅನೇಕ ಅರ್ಥ ಇದೆ. ಇವತ್ತು ಎಲ್ಲದಕ್ಕೂ ವಿಷ್ಣು ಸರ್ವೋತ್ತಮ. ದೇವರ ಮೇಲೆ ಭಾರ ಹಾಕೋ ಜನ ಇದ್ದಾರೆ, ಜಡ ಬರ್ತಾ ಇದ್ದಾನೆ. ಕೊಲ್ಲಕ್ಕೆ ಹೋದ್ರೂ ಕೂಡ ಅದು ಶೇಕ್ ಮಾಡ್ಕೊಳ್ಳಿಲ್ಲ. ಭದ್ರಕಾಳಿ ಬರಿಕೊಳ್ಳಕ್ಕದ್ದು ಏನು ಮಾಡಬೇಕಾಗಿತ್ತಾಗ? ಭದ್ರಕಾಳಿ ನಮಸ್ಕಾರ ಮಾಡೋದಾಗಿತ್ತು. ಹೌದು, ಮಾಡಲಿಲ್ಲ. ವಿಷ್ಣು ಸರ್ವೋತ್ತಮ ಅಂತಲೇ ಇಟ್ಕೊಂಡ. ಆಗ ಭದ್ರಕಾಳಿ ನಮಸ್ಕಾರ ಮಾಡದೆ ಹೋದ್ರೆ ಭದ್ರಕಾಳಿನೇ ಬಂದು ಬಿಡಿಸಿಬಿಟ್ರು. ಭದ್ರಕಾಳಿ ಸ್ತೋತ್ರ ಮಾಡಿಲ್ಲ ಅಂತ ಭದ್ರಕಾಳಿನೇ ಬಂದು ಬಿಡಿಸಿದ್ರು. ಅರ್ಥ ಆಯ್ತು? ಇದು 100% ಜ್ಞಾನ ಇದು ಭರತನಿಗೆ. ಹಾಗಿತ್ತಾಗ ಇವನೇನು ಮಾಡಿದ? ದೇವರು ಸರ್ವೋತ್ತಮ ಇರಬಹುದು, ಈಗಂತೂ ಭದ್ರಕಾಳಿನೇ ಗತಿ ಅಂತ ಚೇಂಜ್ ಮಾಡಲಿಲ್ಲ. ಗೊತ್ತಾಯ್ತಾ? ಮಾಡಿದರೆ ಅವರು ತ್ರೈವಿದ್ಯ ಗುಂಪಿ ಸೇರಿಬಿಡ್ತಾರೆ. ದೇವರಲ್ಲಿ ವಿಶ್ವಾಸ ಹೋಯ್ತು ಅವನಿಗೆ. ನಮ್ಮಲ್ಲಿ ಮಾಡ್ತಾರೆ ಎಷ್ಟೋ ಜನ ಹೇಳಿಲ್ಲ, ಯಾರೋ ಬಂದಾಗ ಬಾರಮ್ಮನೇ ಸರಿ ಅಂತ ಬಾರಮ್ಮನ ಗುಡಿಗೆ ಹೋಗ್ಬಿಡ್ತಾರೆ. ಯಾಕೆ ಮಾರಿ ಬೇನೆ ಹೋಗ್ಬೇಕಾದ್ರೆ ಯಾರಿಂದ ಹೋಗ್ಬೇಕು? ಬಾರಮ್ಮನಿಂದಾನೆ. ಅದು ತಪ್ಪು ಮತ್ತೆ ಅದು ಅವರಿಗೆ ಆ ಜನಕ್ಕೆ ಗೊತ್ತಿಲ್ಲ ಹೋಗ್ತಾರೆ. ಅದು ಇವನು ಗೊತ್ತಿದ್ದು ಹೋಗಿಬಿಟ್ರೆ ಇವನ ಜ್ಞಾನ ಸರಿ ಇಲ್ಲ ಅಂತ ಅರ್ಥ. ತುಂಬ ಜನ ಹಾಗೆ ಮಾಡೋದುಂಟು. ಕೆಲವು ತಪ್ಪುಗಳನ್ನು ಇದಕ್ಕಿದೇ ಸರಿ ಅದೆಲ್ಲ ಸರಿ ಹೋಗಲ್ಲ ಅಂತ ಯಾರಿಗೋ ಇಲ್ಲಿ ಕೋಳಿ ಬೆಲೆ ಕೊಡಿಸ್ಬಿಡ್ತಾರೆ. ದುಡ್ಡು ಕೊಡೋದು ಇವರು, ನಾವು ಹೋಗಬಾರ್ದು. ಅಷ್ಟು ಜ್ಞಾನ ಇದೆ, ಕೊಡಬಾರ್ದು ಅಂತ ಜ್ಞಾನ ಇಲ್ಲ. ನಾವು ಹೋಗಬಾರ್ದು ಸರಿ, ಯಾಕೆ ಕಳ್ತಾರೆ? ನಾವು ಇನ್ನೊಂದು ಕಲ್ಲಿ ಬಾಡಿಸ್ಬೋದು ಅಂತ ಆಯ್ತು ಅಷ್ಟೇ. ಕಳ್ತಾನಾ? ನಾನು ಕೋಳಿ ಬೆಳಿ ಕೊಡಕ್ಕೆ ಬರೋದಪ್ಪ, ನೀನು ಕೊಡೋ ದುಡ್ಡು ಕೊಟ್ಟು ಕಳಿಸಿದ್ರೆ ಕೊಟ್ಟು ಪಾಪ ಬಂದಿದ್ದು ಯಾರಿಗೆ? ಇವನಿಗೆ. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಇವತ್ತು ನಾನು ಕ್ಲಬ್ಗೆ ಹೋಗಲು ನೀನು ಹೋಗು ಅಂತ ಕೇಳಿದ್ರೆ ಇವ್ರಿಗೆ ಪಾಪ ಇವನು ಬಂದೇ ಬಂತು. ಅದು ಅರ್ಥ ಮಾಡಿ ಅದಕ್ಕೆ ಆಚಾರ ಹೇಳ್ತಾರೆ. ಇನ್ನೊಬ್ರಿಗೆ ಕೊಡೋದಕ್ಕಿಂತ ಮುಂಚೆ ಅದು ಹೇಗೆ ಯುಟಿಲೈಸ್ ಆಗುತ್ತೆ ನೋಡಿ ಅಂತ ಕೇಳ್ತಾ. ಅದೇನಾದ್ರೂ ವಿಶ್ವದಾದ್ರೆ ಪಾಪ ಯಾರಿಗೆ ಬಂತು? ಅವನಿಗೆ, ಕೊಟ್ಟವನಿಗೆ ಬಂತು ಪಾಪ. ತಿಳಿತಿಲ್ಲ. ಅದಕ್ಕೆ ಅನ್ನದಾನಕ್ಕೆ ನೀರಿಗೆ ದೋಷ ಇಲ್ಲ. ಅದು ಪಾತ್ರ ನೋಡಲೇಬೇಕಾಗಿಲ್ಲ. ಹಸಿವಾದವನಿಗೆ ಅನ್ನ ಹಾಕಿ, ನೀರು ಕೇಳಿದನ್ನು ಕೊಡಿ, ಏನು ಕೇಳಕ್ಕೆ ಹೋಗಬೇಡಿ. ಅದು ದ್ರವ್ಯಾದಿ ದಾನ ಮಾಡಬೇಕಾದ್ರೆ ಮಾತ್ರ ಏನು ಮಾಡಬೇಕು? ಯೋಗ್ಯ ಸತ್ಪಾತ್ರ ಆಗಿದ್ರೆ ಮಾತ್ರ ಕೊಡಿ, ಇದ್ರೆ ಕೊಡಬೇಡಿ ಅಂತ ಹೇಳಿದ. ಅವೆರಡಕ್ಕೆ ಮಾತ್ರ ಎಕ್ಸೆಂಪ್ಷನ್. ಹಾಂ, ಯಾರ ಬದ್ಕೋಬಿಟ್ಟ ನಿಶ್ಚಿಂತೆ. ಅಲ್ಲಿ ಅವ್ರು ಹೇಳ್ತಾರೆ, ಏನು ಹೊಡಿತಾನೆ ಬಡಿತಾನೆ, ಕಟ್ಗ ಹಿಡ್ಕೊಂಡಿದ್ದಾನೆ, ದೋಡ್ ಸಾರಾ ಜನ ಇದ್ದಾರೆ, ಸೇರೇ ಮಾಡಲಿಲ್ಲ. ಅದೇ ಅದು ಗೊತ್ತಾಗ್ತನಿಗೆ. ಯಾರಿಗೆ ಗೊತ್ತು? ಬರ್ತಾನೆ ಗೊತ್ತದು. ಭದ್ರಕಾಳಿ ಏನ್ ಮಾಡ್ತಾಳೆ ಈಗ, ಹೈಯರ್ ಆಫೀಸರ್ ಆರ್ಡರ್ ಇದೆ ಈಗ, ಅವ್ರು ಇಟ್ಕೊಂಡ್ಬಿಟ್ಟಿರ್ತಾನೆ, ತೊಗೊಂಡ್ಬಿಟ್ಟಿರ್ತಾನೆ ಆಗ್ಲೇ, ಈಗಾಗಲೇ ಆಂಟಿಸಿಪೇಟರಿ ಮೇಲೆ ತೊಗೊಂಡ್ಬಿಟ್ಟಿರ್ತಾನೆ, ಬಂದ್ರೆ ನಗರ ನೋಡಿ ಇಲ್ಲಿದೆ ಅಂತ ತೋರಿಸ್ತಾನೆ ಆ ಟೈಪ್. ಅದು ತೊಗೊಂಡಿದ್ದು ಅವನು ನಿಶ್ಚಿಂತೆ, ಅವನು ನೀನು ಬರ್ಬೋದು ಅಲ್ಲಿ ಅದಕ್ಕಿಂತ ಮೇಲೆಯವ್ರನ್ನ ತಂದಿದ್ದೀನಿ ಅಂತ ಹೇಳ್ತಾನಲ್ಲ, ಆ ನಿಶ್ಚಿಂತೆ ಆಗಿದ್ಬಿಟ್ಟಿಲ್ಲ. ಅದು ಇವರಿಗೆ ಗೊತ್ತಾಗಿದೆ ಏನೋ ಮಾಡಲ್ಲ, ಆ ಭಾವನೆ ಯಾವಾಗ ನಮ್ಮಲ್ಲಿರ್ಬೇಕು ಅವಾಗ ಏನಾಗತ್ತಾಗ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಆ ಜ್ಞಾನ ಇದ್ರೆ ಎಲ್ಲ ಸರಿಗೋ, ಅದು ಬರೋದಿಲ್ಲ. ಅದು ಕೇಳಿ 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 ಮತ್ತೆ ಮತ್ತೆ ಕೇಳಬೇಕು, ಹರಿಕಥೆ ಏನೇ ಕೇಳೋ ಕೇಳಿದ್ದೇ ಕೇಳೋ, ಅವಾಗ ಅರ್ಥ ಆಗುತ್ತೆ. ಇದ ಮುಕ್ತಂ ಭವತಿ. ಅನ್ಯ ದೇವತಾ ಇದ್ದಂತೆ ಅನ್ಯ ದೇವತೋಪಾಸನೆ ಮಾಡೋ ಪಾಯಿಂಟೇ ಮೊದಲೇ ತಪ್ಪು ಅದು, ಗೊತ್ತಾಯ್ತಾ? ಇವ್ರನ್ನ ಬಿಟ್ಟಿದ್ದು ಮೊದಲನೇ ತಪ್ಪು. ಅನ್ಯ ದೇವತೆಗಳ ಪವರ್ ಇದೆ ಒಪ್ಪೋಣ, ದೇವ್ರು ಕೊಟ್ಟಿರೋ ಪವರ್ ಅಂದ್ರೆ ಯುಟಿಲೈಸ್ ಮಾಡೋಕೆ ಅಂತ ಅರ್ಥ ಅಲ್ಲ. ಅದಕ್ಕೆ ದೇವ್ರ ಹತ್ರನೇ ಹೋಗ್ಬೇಕು, ಆ ಹಾಡಿದರೆ ನೊಡೆಯನ್ನು ಹಾಡುವೆ ಅಂತ ಹೇಳಿ ದಾಸರ ಹಾಗೆ, ಅಲ್ಲಿ ಇಲ್ಲೆಲ್ಲ ಬರೋದಿಲ್ಲ ನಾನು ಅಂತ ಹೇಳಿದ. ಹಾಗೆ ನೀವು ಯಾರೋ ಕೊಟ್ಟರು ಕೂಡ ದೇವ್ರು ಕೊಟ್ಟಾಗ ಆಯ್ತು ಭಿಕ್ಷೆ ಬಿಡ್ಬಿಟ್ರೆ ತಪ್ಪು. ಅವನಿಗೆ ಒಂದು ಜ್ಞಾನ ಇದೆ, ಇನ್ನೊಂದು ಜ್ಞಾನ ಇಲ್ಲ, ಕೇಳಬಾರ್ದು ಅಂತ ಜ್ಞಾನನೇ ಬಿಟ್ಬಿಟ್ಟಿದ್ದಾನು. ಅದಕ್ಕೆ ದೇವ್ರ ಜ್ಞಾನ ಕೇಳಬಾರ್ದು, ಗೊತ್ತು ಅವ್ನು ಗೊತ್ತಿದ್ದಾನೆ, ಕೇಳಬೇಕಾಗಿಲ್ಲ. ಉಳಿದವರಿಗೆ ಉಪಯೋಗ ಇಲ್ಲ, ಕೇಳಬಾರ್ದು ಅವ್ರನ್ನ, ಅವ್ರಿಗೆ ಅರ್ಥ ಆದರೂ ಕೊಡೋಕೆ ಶಕ್ತಿ ಇಲ್ಲ. ದೇವರಿಗೆ ನಾ ಕೇಳದೆ ಹೋದ್ರೂ ಕೇಳಿಸುತ್ತಾದ್ರಿಂದ ದೇವ್ರ ಮುಂದೆ ಮತ್ತೆ ಮತ್ತೆ ರಿಮೈಂಡ್ ಮಾಡಬಾರ್ದು, ನಾನು ಅದನ್ನು ಕೊಡು ಇದನ್ನು ಕೊಡು ಮರ್ತು ಬಿಟ್ರೆ ಕಷ್ಟ ಅಂತ ದೇವರಿಗೆ ಅಜ್ಞಾನ ಹೇಳಿದಾಗತ್ತೆ. ನಾವೇನು ಕೇಳೋದು ನಿಮಗೆ ಗೊತ್ತಿದೆ, ಆ ಏನ ಅದು ಯಾತಕ್ಕೆ ಕೇಳಬೇಕು? ಭಕ್ತಿಯಿಂದ ಅರ್ಥ. ದೇವ್ರು ಕೂಡ ಏನ್ ಮಾಡ್ತಾನೆ ಅದನ್ನು ಕೂಡ, ಇವತ್ತು ಉದಾಹರಣೆಗೆ ಎಷ್ಟೋ ಜನ ಬರ್ತಿರ್ತಾರೆ ದೇವ್ರ ಜ್ಞಾಪಿಸೋದಿಲ್ಲ, ಮರ್ತೀವಿ ಅಜಾಮಿಡನಿಗೆ, ಅದು ಏನು ಕೇಳೋದು ಗೊತ್ತಿಲ್ಲ ಅಜಾಮಿಡನಿಗೆ. ಆಗ ದೇವ್ರ ಜ್ಞಾನ ಕೊಟ್ಟ ಇಲ್ಲ ಕೊಡ್ತಾನ, ಬಟ್ ನಮ್ಮ ಕೆಲಸ ಏನು ಅಂದ್ರೆ ಮುಖ್ಯವಾದ ವಿಶ್ವಾಸ ಇರಲಿ ಅಂತ ಅನ್ಬಾರ್ದು ಅಂತ ಆಗುತ್ತೆ ನಿಮ್ಮ ಪ್ರಕಾರ. ಏನೇ ವಿಶ್ವಾಸಕ್ಕೆ ವಿಶ್ವಾಸ ಬೇಡ್ರಿ ಅಂತ ಹೇಳಿದ್ರೆ ಹಾಗೂ ಹಾಗೆ ವಿಶ್ವಾಸ ಇರಲಿ ಏನೇ ತಿಂದ ತಕ್ಷಣ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಬೇರೆ ಏನೇ ಕೇಳಿದ್ರು ಕೂಡ ಬೇರೆ ಅಂತೀವಿ, ಅದು ಕೇಳಿದ ತಕ್ಷಣ ಏನಂತೇವೆ ಆ ಸರಿ ಅಂತ ಅದನ್ನು ಕೇಳಿದ್ರು. ನಾ ತಿಳುವಳಿಕೆ ಮತ್ತು ಭಕ್ತಿ ಎರಡಿದ್ದು ಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ. ಅದು ಬೇಕಾದ ಅತಿ ಮುಖ್ಯವಾದನ್ನು ಕೇಳಿದಾಗ ದೋಷ ಇಲ್ಲ, ಉಳಿದೆಲ್ಲ ಕೂಡ ಏನೇ ಕೇಳಿದ್ರು ದೋಷನೇ. ಅದೇ ಅದಕ್ಕೆ ಅದಕ್ಕೆಲ್ಲ ಜ್ಞಾನ ಬೇಕು ಅಂತ ಅದಕ್ಕೆ ಹೇಳ್ತಿರೋದು. ಇವತ್ತು ಬಿಲ್ ಕಟ್ತೀರಿ ಹೋಗ್ಬಿಟ್ಟು, ಈ ವಾಟರ್ ಬಿಲ್ ಇಲ್ಲ ಕೊಟ್ಟರೆ ಕೊಟ್ಟೋಗ್ತಾರ? ಯಾವ ಬಿಲ್ ಅಲ್ಲೇ ಕೊಡ್ಬೇಕು, ಇಲ್ಲೆಲ್ಲ ಕೊಟ್ಟರೆ ಉಪಯೋಗ ಏನು? ನೀವು ವಾಟರ್ ಬಿಲ್ ಏನು ಮಾಡಿದ್ರೆ 100 ಕೊಡ್ಬೇಕಾಯ್ತು, 10,000 ಕೊಟ್ರಿ, ಕರೆಂಟ್ ಬಿಲ್ ಕೊಡಲಿಲ್ಲ, ಕಟ್ ಮಾಡೇ ಮಾಡ್ತಾರ, 10,000 ಕೊಟ್ಟಿದ್ದೀನಿ ಅಂತ ಕೇಳಿದ್ರೆ ನಿಮ್ ತಪ್ಪತ್ತೆ, ನಮಗೆ ಕೊಡ್ಬೇಕಾದಿಷ್ಟು. ಇನ್ನೊಬ್ರು ಕೊಟ್ಟ ಪಾತ್ರಕ್ಕೆ ಇವರಿಗೆಲ್ಲ ಆಯಾ ಡಿಪಾರ್ಟ್ಮೆಂಟ್ ಅವರೇ ಹಾಕಿ ಕೊಡ್ಬೇಕು, ಎಲ್ಲೆಲ್ಲಿ ಕೊಡ್ಬೇಕು ಅಲ್ಲಲ್ಲೇ ಕೊಡ್ಬೇಕು, ಬೇರೆ ಕಡೆ ಕೊಡಾಗಿಲ್ಲ. ನಾವು ಅದಕ್ಕೆ ಅರ್ಥ ಆಗುತ್ತೆ ಈಗ ಬಿಲ್ ಕೊಡೋದ್ರಲ್ಲಿ ಹೇಗೆ ಹುಡುಕಿ ನೋಡ್ತಾವ. ದಾನ ಕೊಡೋದು ಹಾಗೇನೆ, ದಾನದ ಉದ್ದೇಶ ಏನು ಅವ್ರ ಬದುಕಲಿ ಅಷ್ಟೇ ಅಲ್ಲ, ನಾವು ಕೊಟ್ಟ ದಾನ ಸಾರ್ಥಕ ಆಗಬೇಕು, ಇಲ್ಲವರು ಪ್ರಯೋಜನ ಇಲ್ಲ. ಅನುಕಂಪದಿಂದ ಕೊಡೋದು ಬೇರೆ, ಭಿಕ್ಷುಕರಿಗೆ ಅನುಕಂಪ ಪಾಪ ಇಲ್ಲ ಅಂತೇಳಿ ಆ ರೀತಿ ದಾನ ಕೊಡೋದಲ್ಲ. ದಾನ ಕೊಡ್ಬೇಕಾದ್ರೆ ನಾವು ದಾನ ಬ್ಯಾಂಕ್ನಲ್ಲಿ ಇಡಬೇಕಾದ್ರೆ ಕೆಲವರು ಇರ್ತಾರೆ ಬಡವರಿಗೆ ದಾನ ಕೊಡಿ, ಅದು ಪಾಪರ ಬ್ಯಾಂಕ್ನಲ್ಲಿ ದುಡ್ಡು ಇಡಿ ಅಂದಾಗತ್ತೆ, ಹೌದಲ್ಲ? ಯಾವಾಗ ದುಡ್ಡು ಎಲ್ಲಿಡ್ತಾರೆ ಸಾಮಾನ್ಯ ಅವನು, ಭಾರಿ ಎಷ್ಟಾಗಬೇಕು ಬ್ಯಾಂಕಲ್ಲೇ ಇಡ್ತಾನೆ, ಅದಕ್ಕೆ ತನ್ನ ಸೇಫ್ಟಿ ನೋಡ್ಕೋತಾನು, ಅರ್ಥ ಆಯ್ತಾ? ಅದು ಪಾತ್ರ, ಅದು ದೇವರಿಗೆ ಎಲ್ಲ ಇದೆ ಬಿಡಿ, ಅವ್ರಿಗೆ ಯಾಕೆ ಕೊಡೋ? ಬೇರೆ ದೇವರುಗಳು ಪಾಪ ಅಷ್ಟಿರೋದ್ರೆ ಅವ್ರಿಗೆ ಕೊಡೋಣ ಅಂತ ಹೇಳಿದ್ರೆ ಹೊಜಿತ ಆಗತ್ತೆ. ಈಗ ದೇವ್ರಿಗೆ ಎಲ್ಲ ಇದೆ ಆದ್ರಿಂದಾನೇ ನಮ್ಮ ಹಣ ಸೇಫ್ ಅಂತ ಅರ್ಥ. ಎಲ್ಲ ಇದ್ದವನಲ್ಲಿ ಕೊಟ್ರೆ ಏನಾಗುತ್ತೆ? ಸೇಫ್ ಆಗಿರುತ್ತೆ. ಎಲ್ಲ ಇಲ್ದವ್ರು ಕೊಟ್ಟರೆ ಮಿಸ್ಯೂಸ್ ಮಾಡ್ತಾನೆ, ಆಗ ತನ್ನ ಸ್ವಂತಕ್ಕೆ ಉಪಯೋಗಿಸ್ಬಿಡ. ದೇವ್ರ ಸ್ವಂತಕ್ಕೆ ಯಾಕೆ ಉಪಯೋಗಿಸ್ತೇವೆ ನಾವು ಕೊಟ್ಟಿದ್ದಿನ? ಅವ್ರಿಗೆ ಬೇಕಾದಷ್ಟೇ ಆದ್ರಿಂದ ನಮ್ಮದು ಉಪಯೋಗಿಸೋ ಚಾನ್ಸೇ ಇಲ್ಲ. ಯಾರಿಗೆ ಅದಿರುತ್ತೋ ಆಗುತ್ತೆ, ಅದು ಚಿಕ್ಕ ಮಕ್ಕಳಿಗೆ ಗೊತ್ತದು, ಕೈಲಿ ಸಾಕ್ರೆ ಇಟ್ಕೊಂಡಿರ್ತಾರೆ, ಇಲ್ಲ ಹೋಗ್ಬೇಕಾಗಿರುತ್ತೆ. ಅವ್ರು ಫ್ರೆಂಡ್ಸಿಗೆ ಕೊಡೋದಿಲ್ಲ, ಯಾರಿಗೆ ಕೊಡ್ತಾರೆ? ತಾತಗಳು, ಅದು ತಾತಗ ಅಲ್ಲಿಗಿಲ್ಲ ಅದು ಗ್ಯಾರಂಟಿ ಮಾಡ್ಕೊಂಡು ಕೊಡ್ತಾರೆ, ಯಾತಕ್ಕೆ? ಅವನು ತಿನ್ನೋದಿಲ್ಲ, ತಿನ್ನಕ್ಕೆ ಬರೋದೇ ಇಲ್ಲ ಅವರಿಗೆ ಅಂತ ತಿಳ್ಕೊಂಡು ಯಾಕೆ ಕೊಡ್ತಾರೋ. ಅದು ಆ ಬುಕ್ ಮಕ್ಕಳಿಗೆ ಕಾಮನ್ ಸೆನ್ಸ್ ಇದೆ ನೋಡಿ, ಅಲ್ಲಿ ಮಕ್ಕಳಿಗೆ ಯಾರು ಹೇಳ್ಕೊಟ್ಟಿಲ್ಲ, ತನ್ನದೇ ಕಾಮನ್ ಸೆನ್ಸ್. ಯಾಕೆ ನಾನು ಕೊಟ್ಟ ವಸ್ತು ಸೇಫ್ ಆಗಿರ್ಬೇಕು, ನಾನು ಕೊಟ್ಟ ವಸ್ತು ಮಿಸ್ಯೂಸ್ ಆಗಬಾರ್ದು, ತನಗೇ ಸಿಗಬೇಕು. ಮತ್ತೆ ತಾತ ಏನು ಮಾಡ್ತಾನೆ, ಇವನ್ನೇ ಕರೆದು ಕೊಡ್ತಾರೆ ಬಂದ ತಕ್ಷಣ, ಎರಡು ಗ್ಯಾರಂಟಿ ಇದೆ, ಅದು ಸೇಫ್ ಅಂಡ್ ನಮಗೆ ವಾಪಸ್ ಬರುತ್ತೆ. ಅದನ್ನ ಇಟ್ಕೊಂಡಾಗ ದೇವರಲ್ಲಿ ಕೊಟ್ಟರೆ ಅದು 100% ಸೇಫು, ಮತ್ತೆ ಮಲ್ಟಿಪ್ಲೈ ಆಗಿ ಬರುತ್ತೆ. ಆ ತಾತ ಏನು ಮಾಡ್ತಾ ಇರ್ತಾನೆ, ನಂಬಿಕೆ ಕೊಟ್ಟಿದ್ದೆ ಕೆಲಸ ಸೇಸ್ ಜಾಸ್ತಿ ಕೊಡ್ತಾನೆ, ಮತ್ತೆ ಎರಡು ಜಾಗ 10 ಚಾಕ್ಲೇಟ್ ಕೊಡ್ತಾನೆ, ಅದಕ್ಕೆ ತನ್ನ ಮೇಲೆ ಇಟ್ಟು ನಂಬಿಕೆಗೆ ಅದು ಕೊಡೋ ಒಂದು ಬಡವಳಿ ಇದ್ದಾಗ ಅದೆಲ್ಲ ಅರ್ಥ ಮಾಡಿಕೊಂಡು ದೇವರನ್ನ ಯಾವ ರೀತಿ ನಾವು ಫಲಾಪೇಕ್ಷೆ ಇಲ್ಲದವನು, ನಮಗೆ ಫಲಾಪೇಕ್ಷೆ ಬಿಡಿ ಅಂತ ಯಾತಕ್ಕೆ ಹೇಳ್ತಾನೆ, ತಾನು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನೆ. ಆದ್ರಿಂದ ಹೇಳೋ ರೈಟ್ ಇದೆ ಆತನಿಗಿದೆ, ಆಧಾರಿ ವರ್ಕ್ ಮಾಡೋ ನೀವು ಆಧಾರಿ ಮಾಡೋ ರೈಟ್ ಇದೆ. ಅವರು ಬೇಡ ಉಳಿದವ್ರಿಗೆ ಆಧಾರಿ ಮಾಡಿ ಅಂದ್ರೆ ಅವ್ರೇನ್ ಮಾಡ್ತಾರೆ, ನೀನೇ ತಿಂತೀರ ಅವಾಗ ಗನ್ಬಾರ್ದು ಅಂತ ಕೇಳ್ತಾನೆ. ಹಾಗಾಗತ್ತೆ ಇವನಿಗೆ ಹೇಳೋದು ಮಾಡಬೇಡ ಅಂತ ಹೇಳಿ ಮತ್ತೆ ಮಾಡಿಬಿಟ್ಟು ತೋರಿಸ್ಬೇಕು, ದೇವರು ಹಾಗಿದ್ದಾನ ಆದ್ರಿಂದ ನಡೆಯುತ್ತೆ. ಕಲಿಗಿರಲಿ ಇನ್ನೂ ತುಂಬ ಇದೆ ಆ ಬಗ್ಗೆ ಹೇಳೋದು, ನಾಳೆ ಹೇಳ್ತಾ ಏ ಪೆನ್ನೆ ಆಚಾರ ಭಾಷೆನೂ ಬೇಕಾದಷ್ಟಿದೆ. ಓಂ ಜನ್ಮ ನಾಳೆ ಇರುತ್ತೆ. ಜನ್ಮಾದ್ಯಶ ಯಥೋನ್ಮಯಾದಿತರಥಾರ್ಥೇಶ್ವ ವಿಘ್ನ ಸ್ವರಾಟ್ தேனே ப்ரஹ்மஹ்ருதாயாதி கவயே முத்யந்தி யம் சூரயஃ தேஜோ வாரிவ்ருதாம்.